ಶ್ರೀ ಪರಮಾತ್ಮನೇ ನಮಃ. ಯಥಾರ್ಥ ಗೀತಾ ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋಧ್ಯಾಯ. ಇದು ಗೀತೆಯ ಕಡೆಯ ಅಧ್ಯಾಯ. ಇದರ ಪೂರ್ವಾರ್ಧದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಅನೇಕ ಪ್ರಶ್ನೆಗಳಿಗೆ ಸಮಾಧಾನ ಹೇಳಿರುವನು. ಉತ್ತರಾರ್ಧವು ಗೀತೆಯ ಉಪಸಂಹಾರ. ಗೀತೆಯಿಂದ ಏನು ಲಾಭ ಎಂಬುದನ್ನು ವಿವೇಚಿಸಿರುವನು. 17ನೇ ಅಧ್ಯಾಯದಲ್ಲಿ ಯಜ್ಞ, ದಾನ, ತಪಸ್ಸು ಇವುಗಳನ್ನು ವಿಭಾಗಶಃ ವಿಸ್ತರಿಸಿ ಹೇಳಿದೆ. ಇದೇ ಸಂದರ್ಭದಲ್ಲಿ ತ್ಯಾಗ ಮತ್ತು ಅದರ ಪ್ರಕಾರಗಳು ಉಳಿದು ಹೋದವು. ಮನುಷ್ಯನು ಏನೇನು ಮಾಡುವನೋ ಅದಕ್ಕೆ ಕಾರಣರಾರು? ಯಾರು ಮಾಡಿಸುವವರು? ಭಗವಂತನು ಮಾಡಿಸುವನೇ ಅಥವಾ ಪ್ರಕೃತಿಯೇ? ಈ ಪ್ರಶ್ನೆ ಮೊದಲಿನಿಂದಲೇ ಆರಂಭವಾದುದು. ಇದರ ಬಗ್ಗೆ ಈ ಅಧ್ಯಾಯದಲ್ಲಿ ಮತ್ತೆ ವಿವೇಚಿಸಿದೆ. ಇದೇ ರೀತಿ ವರ್ಣವ್ಯವಸ್ಥೆಯ ಚರ್ಚೆಯೂ ಮುಗಿದು ಹೋದುದು. ಸೃಷ್ಟಿಯಲ್ಲಿ ಅದರ ಸ್ವರೂಪದ ವಿಶ್ಲೇಷಣೆ ಈ ಅಧ್ಯಾಯದಲ್ಲಿದೆ. ಕಡೆಯಲ್ಲಿ ಗೀತೆಯಿಂದ ದೊರೆಯುವ ವಿಭೂತಿಗಳೇನೆಂದೂ ವಿವೇಚಿಸಿದೆ. ಕಳೆದ ಅಧ್ಯಾಯಗಳಲ್ಲಿ ಅನೇಕ ಪ್ರಕರಣಗಳ ವಿಭಜನೆಯನ್ನು ಕೇಳಿ ಅರ್ಜುನನು ಸ್ವತಃ ಒಂದು ಪ್ರಶ್ನೆಯನ್ನು ಮುಂದಿಟ್ಟನು. ತ್ಯಾಗ ಮತ್ತು ಸನ್ಯಾಸದ ಬಗ್ಗೆಯೂ ವಿಭಾಗಶಃ ವಿಸ್ತರಿಸೋಣವಾಗಲಿ ಎಂದು. ಅರ್ಜುನ ಉವಾಚ:
ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ.
ಅರ್ಜುನನೆಂದನು: ಹೇ ಮಹಾಬಾಹೋ, ಹೃದಯದ ಸರ್ವಸ್ವನೇ, ಹೇ ಕೇಶಿ ನಿಷೂದನ, ನಾನು ಸನ್ಯಾಸ ಮತ್ತು ತ್ಯಾಗಗಳ ಯಥಾರ್ಥ ಸ್ವರೂಪವನ್ನು ಬೇರೆ ಬೇರೆಯಾಗಿ ತಿಳಿಯಬಯಸುತ್ತೇನೆ. ಪೂರ್ಣ ತ್ಯಾಗವೇ ಸನ್ಯಾಸ. ಅಲ್ಲಿಗೆ ಸಂಕಲ್ಪ ಸಂಸ್ಕಾರಗಳೆಲ್ಲವೂ ಸಮಾಪನಗೊಳ್ಳುವುದು. ಇದಕ್ಕಿಂತ ಮೊದಲು ಸಾಧನೆಯು ಪೂರ್ಣವಾಗಲು ಉತ್ತರೋತ್ತರವಾಗಿ ಆಸಕ್ತಿಯ ತ್ಯಾಗವೇ ತ್ಯಾಗ. ಇಲ್ಲಿ ಎರಡು ಪ್ರಶ್ನೆಗಳಿವೆ. ಸನ್ಯಾಸದ ತತ್ವವನ್ನು ತಿಳಿಯಬಯಸುವುದು, ಮತ್ತೊಂದು ತ್ಯಾಗದ ತತ್ವವನ್ನು ತಿಳಿಯಬಯಸುವುದು. ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು. ಶ್ರೀ ಭಗವಾನುವಾಚ:
ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾ.
ಅರ್ಜುನ, ಎಷ್ಟೋ ಮಂದಿ ಪಂಡಿತರು ಕಾಮ್ಯ ಕರ್ಮಗಳ ತ್ಯಾಗವನ್ನೇ ಸನ್ಯಾಸವೆಂದಿರುವರು. ಮತ್ತೆ ಹಲವು ವಿಚಾರಶೀಲರಾದ ಜಾಣರು ಸಂಪೂರ್ಣ ಕರ್ಮಫಲವನ್ನು ತ್ಯಜಿಸುವುದೇ ತ್ಯಾಗ ಎಂದಿರುವರು.
ತ್ಯಾಜ್ಯಂ ದೋಷವದಿತ್ಯೇಕೇ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ.
ಎಷ್ಟೋ ವಿದ್ವಾಂಸರು ಹೇಳುವುದು, ಎಲ್ಲಾ ಕರ್ಮಗಳೂ ದೋಷಯುಕ್ತವಾದುವು, ಆದ್ದರಿಂದ ತ್ಯಜಿಸಲರ್ಹವಾದುವು ಎಂದು. ಮತ್ತೆ ಹಲವರು ಯಜ್ಞ, ದಾನ, ತಪಸ್ಸುಗಳು ತ್ಯಜಿಸಲರ್ಹವಾದುದಲ್ಲ ಎನ್ನುವರು. ಈ ರೀತಿ ಅನೇಕ ಮತಗಳನ್ನು ತಿಳಿಸಿ ಯೋಗೇಶ್ವರನಾದ ಶ್ರೀಕೃಷ್ಣನು ತನ್ನ ನಿಶ್ಚಿತ ಮತವನ್ನು ಹೇಳುವನು.
निश्चयं श्रृणु मे तत्र त्यागे भरत सत्तम त्यागो हि पुरुष व्याघ्र त्रिविध संप्रकीर्तितः।
ಈ ತ್ಯಾಗವೆಂಬ ವಿಷಯದಲ್ಲಿ ನನ್ನ ನಿಶ್ಚಿತ ಅಭಿಪ್ರಾಯವನ್ನು ಕೇಳು. ಹೇ ಪುರುಷ ಶ್ರೇಷ್ಠ, ತ್ಯಾಗವು ಮೂರು ವಿಧ ಎಂದು ಹೇಳಲಾಗಿದೆ.
ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾ.
ಯಜ್ಞ, ದಾನ, ತಪಸ್ಸು ಈ ಮೂರು ವಿಧವಾದ ಕರ್ಮಗಳು ತ್ಯಜಿಸಲರ್ಹವಾದುದಲ್ಲ. ಇವುಗಳನ್ನು ಮಾಡಲೇಬೇಕು. ಏಕೆಂದರೆ ಯಜ್ಞ, ದಾನ, ತಪಸ್ಸು ಈ ಮೂರೂ ಪುರುಷನನ್ನು ಪವಿತ್ರಗೊಳಿಸುವಂತಹದ್ದು. ಶ್ರೀಕೃಷ್ಣನು ನಾಲ್ಕು ಪ್ರಚಲಿತ ಮತಗಳನ್ನು ಉಲ್ಲೇಖಿಸಿರುವನು. ಮೊದಲನೆಯದ್ದು ಕಾಮ್ಯ ಕರ್ಮಗಳ ತ್ಯಾಗ, ಎರಡನೆಯದ್ದು ಸಂಪೂರ್ಣ ಕರ್ಮಫಲಗಳ ತ್ಯಾಗ, ಮೂರನೆಯದ್ದು ದೋಷಯುಕ್ತವಾದ್ದರಿಂದ ಎಲ್ಲ ಕರ್ಮಗಳನ್ನೂ ತ್ಯಜಿಸುವುದು, ನಾಲ್ಕನೆಯದ್ದು ಯಜ್ಞ ದಾನ ತಪಸ್ಸುಗಳು ತ್ಯಜಿಸಲರ್ಹವಲ್ಲ ಏಕೆಂದರೆ ಇದು ಪಾವನಗೊಳಿಸುವಂತಹದ್ದು. ಅವುಗಳಲ್ಲಿ ಒಂದು ತನಗೆ ವಿಹಿತವೆಂದು ಕಂಡುಬಂದುದರಿಂದ ತನ್ನ ಸಹಮತಿಯನ್ನು ನೀಡುತ್ತಾ ಹೇಳುವನು, ಅರ್ಜುನ, ಯಜ್ಞ ದಾನ ತಪಸ್ಸುಗಳು ತ್ಯಜಿಸುವಂತಹದ್ದಲ್ಲ ಎಂಬುದು ನನ್ನ ಮತವೂ ಹೌದು. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಕೃಷ್ಣನ ಕಾಲದಲ್ಲೂ ಹಲವಾರು ಮತಗಳಿದ್ದವು, ಅದರಲ್ಲಿ ಒಂದು ಯಥಾರ್ಥ. ಇಂದು ಅನೇಕ ಮತಗಳುಂಟು. ಮಹಾಪುರುಷರು ಈ ಲೋಕಕ್ಕೆ ಬಂದಾಗಲೆಲ್ಲ ಹಲವಾರು ಮತ ಮತಾಂತರಗಳಲ್ಲಿ ಹಿತಕರವಾದುದೊಂದನ್ನು ಎತ್ತಿ ಹಿಡಿಯುವನು. ಪ್ರತಿಯೊರ್ವ ಮಹಾಪುರುಷನು ಇದನ್ನೇ ಮಾಡಿರುವನು. ಶ್ರೀಕೃಷ್ಣನು ಅದನ್ನೇ ಮಾಡಿರುವನು. ಅವನು ಯಾವ ಹೊಸ ಮಾರ್ಗವನ್ನು ಹೇಳಲಿಲ್ಲ. ಬಳಕೆಯಲ್ಲಿದ್ದ ಮತ ಮತಾಂತರಗಳಲ್ಲಿ ಸತ್ಯವನ್ನು ಸಮರ್ಥಿಸಿ ಅದನ್ನು ಸ್ಪಷ್ಟಪಡಿಸಿರುವನು.
ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ.
ಯೋಗೇಶ್ವರನಾದ ಶ್ರೀಕೃಷ್ಣನು ಒತ್ತಿ ಹೇಳುವನು, ಪಾರ್ಥ, ಯಜ್ಞ ದಾನ ತಪ ಕರ್ಮಗಳನ್ನು ಆಸಕ್ತಿ ಮತ್ತು ಫಲದಾಸೆಯಿಲ್ಲದೆ ಅವಶ್ಯವಾಗಿ ಮಾಡಬೇಕು. ಇದು ನಾನು ನಿಶ್ಚಯಿಸಿರುವ ಉತ್ತಮವಾದ ಮತ. ಈಗ ಅರ್ಜುನನ ಪ್ರಶ್ನೆಯಂತೆ ತ್ಯಾಗದ ಬಗ್ಗೆ ವಿಶ್ಲೇಷಿಸುವನು.
ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ.
ಅರ್ಜುನ, ನಿಯತ ಕರ್ಮ, ಶ್ರೀಕೃಷ್ಣನ ಅಭಿಪ್ರಾಯದಲ್ಲಿ ನಿಯತ ಕರ್ಮವೆಂಬುದೊಂದೇ ಯಜ್ಞದ ಪ್ರಕ್ರಿಯೆ. ಈ ನಿಯತ ಶಬ್ದವನ್ನು ಶ್ರೀಕೃಷ್ಣನು 8-10 ಬಾರಿ ಹೇಳಿರುವನು. ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳಿರುವನು. ಏಕೆಂದರೆ ಸಾಧಕನು ಭ್ರಮಿಸಿಕೊಂಡು ಬೇರೇನಾದರೂ ಮಾಡತೊಡಗಿದ್ದಾನೆಂದು. ಈ ಶಾಸ್ತ್ರವಿಧಿಯಿಂದ ನಿರ್ಧಾರಿತವಾದ ಕರ್ಮದ ತ್ಯಾಗ ಉಚಿತವಲ್ಲ. ಮೋಹದಿಂದ ಅದನ್ನು ತ್ಯಾಗ ಮಾಡುವುದು ತಾಮಸ ತ್ಯಾಗವಾಗುವುದು. ಸಾಂಸಾರಿಕ ವಿಷಯ ಸಾಮಗ್ರಿಗಳ ಆಸಕ್ತಿಯಲ್ಲಿ ಸಿಕ್ಕಿ ಕಾರ್ಯಂ ಕರ್ಮ ಅಂದರೆ ನಿಯತ ಕರ್ಮದ ತ್ಯಾಗವು ತಾಮಸಿಕವಾದುದು. ಅಂತಹ ಪುರುಷನು ಅಧಗಚ್ಚತಿ, ಕ್ರಿಮಿಕೀಟಾದಿ ಅಧಮಯೋನಿಗಳಿಗೆ ಬೀಳುವನು. ಏಕೆಂದರೆ ಆತನು ಪ್ರವೃತ್ತಿಯನ್ನು ತ್ಯಜಿಸಿದಂತಾಗುವುದು. ಈಗ ರಾಜಸ ತ್ಯಾಗದ ಬಗೆಗೆ ಹೇಳುವನು.
ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ಯಜೇ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇ.
ಕರ್ಮವನ್ನು ದುಃಖ ಕ್ಲೇಶಗಳಿಂದ ಕೂಡಿದ್ದೆಂದುಕೊಂಡು ಶಾರೀರಿಕ ತೊಂದರೆಗಾಗಿ ಅದನ್ನು ತ್ಯಾಗ ಮಾಡುವ ವ್ಯಕ್ತಿಯು ರಾಜಸ ತ್ಯಾಗವನ್ನು ಮಾಡಿದ್ದರೂ ಫಲವನ್ನು ಪಡೆಯಲಾರನು. ಯಾವಾತನಿಗೆ ಭಜನೆಯು ಪಾರುಗಾಣುವುದೋ ಮತ್ತು ಕಾಯಕ್ಲೇಶ ಭಯಾತ್ ಶರೀರಕ್ಕೆ ಕಷ್ಟವಾಗುವುದೆಂಬ ಭಯದಿಂದ ಕರ್ಮವನ್ನು ತ್ಯಜಿಸಿದರೆ ಆತನ ತ್ಯಾಗ ರಾಜಸವಾದುದು. ಅವನಿಗೆ ತ್ಯಾಗದ ಫಲವಾದ ಪರಮಶಾಂತಿಯೂ ದೊರಕಲಾರದು. ಹಾಗೂ
ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ.
ಅರ್ಜುನ, ಇದು ಮಾಡತಕ್ಕದ್ದು ಎಂದು ತಿಳಿದು ನಿಯತಂ ಶಾಸ್ತ್ರವಿಧಿಯಿಂದ ನಿರ್ಧಾರವಾದ ಕರ್ಮವನ್ನು ಸಂಗದೋಷ ಮತ್ತು ಫಲತ್ಯಾಗದಿಂದ ಮಾಡುವಾತನ ತ್ಯಾಗ ಸಾತ್ವಿಕವಾದುದು. ಆದ್ದರಿಂದ ನಿಯತ ಕರ್ಮವನ್ನು ಮಾಡಿ ಅದನ್ನು ಬಿಟ್ಟು ಉಳಿದುದನ್ನೆಲ್ಲ ತ್ಯಜಿಸಿರಿ. ಆ ನಿಯತ ಕರ್ಮವನ್ನೇ ಆಗಲಿ ಸುಮ್ಮನೆ ಮಾಡುತ್ತಲೇ ಇರುವುದೇ ಅಥವಾ ಅದನ್ನು ಒಂದು ದಿನ ತ್ಯಜಿಸುವುದೇ, ಅದಕ್ಕೆ ಹೇಳುವನು ಈಗ ಅಂತಿಮ ತ್ಯಾಗದ ರೂಪವನ್ನು ನೋಡಿ.
ನ ದ್ವೇಷ್ಟ ಕುಶಲಂ ಕರ್ಮ ಕುಶಲೇನಾನುಷಜ್ಜತೆ ತ್ಯಾಗೀ ಸತ್ವ ಸಮಾವಿಷ್ಟೋ ಮೇಧಾವೀ ಛಿನ್ನ ಸಂಶಯ.
ಎಲೆ ಅರ್ಜುನ, ಯಾವ ಪುರುಷನು ಅಕುಶಲಂ ಕರ್ಮ ಅಶುಭಕರವಾದ ಕರ್ಮದಿಂದ, ಅಂದರೆ ಶಾಸ್ತ್ರ ನಿಯತವಾದ ಕರ್ಮವೇ ಶುಭಕರ, ಇದಕ್ಕೆ ಹೊರತಾಗಿರುವುದೆಲ್ಲ ಈ ಲೋಕದ ಬಂಧನಗಳು, ಆದ್ದರಿಂದ ಅಶುಭವಾದ ಇಂತಹ ಕರ್ಮಗಳಿಂದ ದ್ವೇಷ ಮಾಡಲಾಗದು, ಅಂತಹ ಅಶುಭ ಕಾರ್ಯಗಳಲ್ಲಿ ಪ್ರವೃತ್ತನೂ ಆಗುವುದಿಲ್ಲ. ಮಾಡುವುದನ್ನೆಲ್ಲ ಮಾಡುವುದಾಗಿದೆ. ಇಂತಹ ಸತ್ವ ಸಂಯುಕ್ತ ಪುರುಷನು ಸಂಶಯರಹಿತನೂ ಜಾನವಂತನೂ ತ್ಯಾಗಿಯೂ ಆಗಿರುವನು. ಆತನು ಎಲ್ಲವನ್ನೂ ತ್ಯಜಿಸುವುದಾಗಿದೆ, ಆದರೆ ಪ್ರಾಪ್ತಿಯೊಂದಿಗೆ ಪೂರ್ಣ ತ್ಯಾಗವೇ ಸನ್ಯಾಸ. ಮತ್ತಾವುದಾದರೂ ಸರಳ ಉಪಾಯವಿರಬಹುದು, ಅದಕ್ಕೆ ಹೇಳುವನು ಇಲ್ಲ, ಮುಂದೆ ನೋಡೋಣ.
ನಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗೀ ಸತ್ಯಾಗೀತ್ಯಭಿಧೀಯತೆ.
ಶರೀರಧಾರಿಗಳಾದ ಪುರುಷರು, ಅರ್ಥಾತ್ ನೀವು ಕಾಣುವ ಸ್ಥೂಲ ಶರೀರವೊಂದೇ ಅಲ್ಲ. ಶ್ರೀಕೃಷ್ಣನು ಹೇಳುವಂತೆ ಪ್ರಕೃತಿಯಿಂದ ಹುಟ್ಟುವ ಸತ್ವ ರಜಸ್ತ ಗುಣಗಳು ಈ ಜೀವಾತ್ಮನನ್ನು ಶರೀರದಲ್ಲಿ ಬಂಧಿಸುವುದು. ಗುಣಗಳಿರುವವರೆಗೂ ಜೀವದಾರಿಯೂ ಇರುವನು. ಒಂದಲ್ಲ ಒಂದು ರೂಪದಲ್ಲಿ ಶರೀರವು ಬದಲಾವಣೆಯನ್ನು ಹೊಂದುತ್ತಾ ಇದ್ದೇ ಇರುವುದು. ಈ ದೇಹದ ದೆಸೆಯಿಂದಾಗಿ ಇದು ಜೀವಿಸಿರುವವರೆಗೆ ಶರೀರಧಾರಿಗಳಾದ ಪುರುಷರಿಂದ ಪೂರ್ಣವಾಗಿ ಕರ್ಮಗಳನ್ನು ಬಿಡಲು ಸಾಧ್ಯವಾದುದು. ಆದ್ದರಿಂದ ಕರ್ಮದ ಫಲವನ್ನು ತ್ಯಾಗ ಮಾಡುವ ಪುರುಷನು ನಿಜವಾದ ತ್ಯಾಗಿ. ಶರೀರದ ದೆಸೆಯಿಂದಾಗಿ ಇರಲೇಬೇಕಾದ ಮೇಲೆ ಇರುವವರೆಗೆ ನಿಯತ ಕರ್ಮವನ್ನು ಮಾಡಲೇಬೇಕು. ಮಾಡಿ ಅವುಗಳ ಫಲವನ್ನು ತ್ಯಾಗ ಮಾಡಬೇಕು. ಪ್ರತಿಯಾಗಿ ಯಾವ ಫಲವನ್ನೂ ಅಪೇಕ್ಷಿಸಬಾರದು. ಅಂತಹ ಕಾಮವುಳ್ಳವನ ಕರ್ಮಕ್ಕೆ ಫಲವೂ ಇರುವುದು.
ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೀತ್ಯ ನತು ಸನ್ಯಾಸಿನಾಂ ಕ್ವಚಿತ್.
ಸಕಾಮಿಯಾದ ಪುರುಷನಿಗೆ ಕರ್ಮಗಳ ಫಲ ಒಳ್ಳೆಯದು ಕೆಟ್ಟದ್ದು ಸಮ್ಮಿಶ್ರ, ಹೀಗೆ ಮೂರು ವಿಧವಾದ ಫಲವು ಸತ್ತ ನಂತರವೂ ಇರುವುದು, ಜನ್ಮ ಜನ್ಮಾಂತರಗಳವರೆಗೂ ಇರುವುದು. ಆದರೆ ಸನ್ಯಾಸಿ ನಾಮ್ ಅಂದರೆ ಸರ್ವಸ್ವವನ್ನು ಕೊನೆಗೊಳಿಸಿರುವ ತ್ಯಾಗಿ ಪುರುಷನ ಕರ್ಮಗಳಿಗೆ ಫಲವು ಯಾವ ಕಾಲದಲ್ಲೂ ಇಲ್ಲ. ಇದೇ ಶುದ್ಧ ಸನ್ಯಾಸ. ಸನ್ಯಾಸವೆಂಬುದು ಚರಮೋತ್ಕೃಷ್ಟ ಸ್ಥಿತಿ. ಒಳ್ಳೆಯ ಕೆಟ್ಟ ಕರ್ಮಗಳ ಫಲ ಮತ್ತು ಪೂರ್ಣ ನ್ಯಾಸ ಕಾಲದಲ್ಲಿ ಅವುಗಳ ಕೊನೆಗೊಳ್ಳುವು. ಇಲ್ಲಿಗೆ ಪ್ರಶ್ನೆ ಪೂರ್ಣವಾಯಿತು. ಈಗ ಪುರುಷನಿಂದ ಶುಭಾಶುಭ ಕರ್ಮಗಳು ಜರಗಲು ಕಾರಣವೇನು ಅದನ್ನು ನೋಡೋಣ.
ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೆ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ.
ಎಲೆ ಮಹಾಬಾಹು, ಸಂಪೂರ್ಣ ಕರ್ಮದ ಸಿದ್ಧಿಗೆ ಐದು ಕಾರಣಗಳು ಸಾಂಖ್ಯ ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ನನ್ನಿಂದ ಚೆನ್ನಾಗಿ ಕೇಳಿಕೋ.
ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ.
ಈ ವಿಷಯದಲ್ಲಿ ಕರ್ತೃ ಬೇರೆ ಬೇರೆ ಸಾಮಗ್ರಿಗಳು ಅಂದರೆ ಶುಭವಾದ ಕರಣಗಳಿಂದ ಮಾಡಲ್ಪಟ್ಟಿದ್ದರೆ ವಿವೇಕ, ವೈರಾಗ್ಯ, ಶಮ, ದಮ, ತ್ಯಾಗ, ಅನವರತ ಚಿಂತನದ ಪ್ರವೃತ್ತಿಗಳು ಕರಣವಾಗುವು. ಹಾಗಲ್ಲದೆ ಅಶುಭ ಉಂಟಾದರೆ ಕಾಮ, ಕ್ರೋಧ, ಲೋಭ, ದ್ವೇಷಾದಿಗಳು, ದುರಾಸೆ, ಧರ್ಮದ ಮುಂತಾದವು ಕಾರಣವಾಗುವು. ಹೀಗೆ ನಾನಾ ಪ್ರಕಾರದ ಚಿತ್ರ ವಿಚಿತ್ರ ಚೇಷ್ಟೆ ಆಧಾರ ಅರ್ಥಾತ್ ಯಾವ ಇಚ್ಛೆಯೊಂದಿಗೆ ಸಾಧನವು ಸೇರಿದೆಯೋ ಅದೇ ಇಚ್ಛೆಯು ಪೂರ್ತಿಯಾಗತೊಡಗುವುದು. ಮತ್ತು ಐದನೇ ಕಾರಣ ದೈವ ಅಥವಾ ಸಂಸ್ಕಾರಗಳು ಇದನ್ನು ಪುಷ್ಟೀಕರಿಸುವುದು.
ಶರೀರವಾಂಗ್ಮನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ.
ಮನುಷ್ಯರು ಮನೋವಾಕ್ಕಾಯಗಳಿಂದ ಶಾಸ್ತ್ರವಿಹಿತವಾಗಿಯೋ ಶಾಸ್ತ್ರವಿರುದ್ಧವಾಗಿಯೋ ಏನೆಲ್ಲ ಕರ್ಮಗಳನ್ನು ಪ್ರಾರಂಭಿಸುವನೋ ಅವುಗಳಿಗೆ ಈ ಐದು ಕಾರಣಗಳು. ಹೀಗಾದರೂ
ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ ನ ಸ ಪಶ್ಯತಿ ದುರ್ಮತಿಃ.
ಯಾವಾತನು ಅಶುದ್ಧ ಬುದ್ಧಿಯಿಂದ ಅದರಲ್ಲಿ ಕೈವಲ್ಯ ಸ್ವರೂಪನಾದ ಆತ್ಮನನ್ನು ಕರ್ತೃ ಎಂದುಕೊಳ್ಳುವನೋ ಆ ದುರ್ಬುದ್ಧಿಯು ಯಥಾರ್ಥವಾಗಿ ನೋಡುವವನಲ್ಲ, ಅರ್ಥಾತ್ ಭಗವಂತನಲ್ಲ ಮಾಡುವವನು. ಈ ಪ್ರಶ್ನೆಯ ಬಗ್ಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಎರಡನೇ ಬಾರಿ ಒತ್ತಿ ಹೇಳಿರುವನು. ಐದನೇ ಅಧ್ಯಾಯದಲ್ಲಿ ಆತನು ಹೇಳಿರುವನು, ಆ ಪ್ರಭುವು ಮಾಡುವವನೂ ಅಲ್ಲ, ಮಾಡಿಸುವವನೂ ಅಲ್ಲ, ಅಥವಾ ಕ್ರಿಯಾ ಸಂಯೋಗವನ್ನು ಜೋಡಿಸುವುದೂ ಇಲ್ಲ. ಹಾಗಾದರೆ ಜನರೇಕೆ ಹೇಳುವರು? ಜನರ ಬುದ್ಧಿಯು ಮೋಹದಿಂದ ಮರುಳಾಗಿರುವುದು, ಆದ್ದರಿಂದ ಏನು ಬೇಕಾದರೂ ಹೇಳುವರು. ಇಲ್ಲಿಯೂ ಅದನ್ನೇ ಹೇಳುವನು. ಒಂದು ಕರ್ಮವಾಗಲು ಐದು ಕಾರಣಗಳು. ಇಷ್ಟಾದರೂ ಯಾವಾತನು ಕೈವಲ್ಯ ಸ್ವರೂಪನಾದ ಪರಮಾತ್ಮನು ಕರ್ತೃವೆಂದು ಕಾಣುವನೋ ಆ ಮಂದ ಬುದ್ಧಿಯು ಯಥಾರ್ಥ ದರ್ಶಕನಲ್ಲ, ಅಂದರೆ ಭಗವಂತನಲ್ಲ ಮಾಡುವವನು. ಅರ್ಜುನನಿಗಾಗಿ ಯುದ್ಧದಲ್ಲಿ ತಾನು ತೊಡೆತಟ್ಟಿ ಎದ್ದು ನಿಲ್ಲುವನು. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ಮಾಡುವವನೂ ಮುಟ್ಟುವವನೂ ನಾನು, ನೀನು ನೆಪ ಮಾತ್ರವಾಗಿರು. ಹಾಗಾದರೆ ಆ ಮಹಾಪುರುಷನು ಕಡೆಗೆ ಹೇಳುವುದಾದರೂ ಏನು? ವಸ್ತುತಃ ಭಗವಂತ ಮತ್ತು ಪ್ರಕೃತಿಯ ನಡುವೆ ಒಂದು ಆಕರ್ಷಣೆ ರೇಖೆ ಇದೆ. ಪ್ರಕೃತಿಯ ಎಲ್ಲೆ ಕಟ್ಟಿನಲ್ಲಿರುವ ತನಕ ಭಗವಂತನೂ ಏನೂ ಮಾಡಲಾರನು. ಬಹಳ ಸಮೀಪದಲ್ಲೇ ಇದ್ದರೂ ನೋಟಕನಾಗಿಯೇ ಇರುವನು. ಅನನ್ಯ ಭಾವದಿಂದ ಅವನನ್ನು ಹಿಡಿದುಕೊಂಡಾಗ ಅವನು ಹೃದಯ ದೇಶದಲ್ಲಿ ಸಂಚಾಲಕನಾಗಿ ಕೆಲಸ ಮಾಡತೊಡಗುವನು. ಸಾಧಕನು ಪ್ರಕೃತಿಯ ಸೀಮೆಯನ್ನು ಬಿಟ್ಟು ಆತನ ಆಕರ್ಷಣ ಸೀಮೆಯೊಳಗೆ ಪ್ರವೇಶಿಸುವನು. ಇಂತಹ ಅನುರಾಗಿಗೋಸ್ಕರ ಅವನು ತೊಡೆ ತಟ್ಟಿ ತಾನೇ ಮುಂದೆ ನಿಲ್ಲುವನು, ಕೇವಲ ಆತನ ಸಲುವಾಗಿ ಮಾಡುವನು. ಆದ್ದರಿಂದ ಚಿಂತನ ಮಾಡಿರಿ. ಪ್ರಶ್ನೆ ಪೂರ್ತಿಯಾಯಿತು, ಈಗ ಮುಂದೆ ನೋಡೋಣ.
ಯಸ್ಯ ನಾಹಂ ಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾಂ ಲೋಕಾನ್ ನ ಹಂತಿ ನ ನಿಬಧ್ಯತೆ.
ಯಾವ ಪುರುಷನ ಅಂತಃಕರಣದಲ್ಲಿ ನಾನು ಮಾಡುವಾತನು ಎಂಬ ಭಾವವಿರುವುದಿಲ್ಲವೋ, ಬುದ್ಧಿಯು ಲಿಪ್ಯಮಾನವಾಗಿರುವುದಿಲ್ಲವೋ, ಆ ಪುರುಷನು ಎಲ್ಲಾ ಲೋಕಗಳನ್ನು ಕೊಂದು ಹಾಕಿದರೂ ವಸ್ತುತಃ ಅವನು ಹಂತಕನಾಗುವುದಿಲ್ಲ, ಅವನಿಗಾವ ಲೇಪವೂ ಇರುವುದಿಲ್ಲ. ಲೋಕ ಸಂಬಂಧವಾದ ಸಂಸ್ಕಾರಗಳ ವಿಲಯವೇ ಲೋಕ ಸಂಹಾರ. ಈಗ ಆ ನಿಯತ ಕರ್ಮದ ಪ್ರೇರಣೆ ಹೇಗಿರುತ್ತದೆ ಎಂಬುದನ್ನು ನೋಡೋಣ.
ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನಾ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ.
ಅರ್ಜುನ, ಪರಿಜ್ಞಾತ ಪೂರ್ಣಜ್ಞಾತ್ರವಾಗಿರುವ ಮಹಾಪುರುಷನಿಂದ ಜ್ಞಾನಂ ಅವನನ್ನು ತಿಳಿಯುವ ವಿಧಿಯಿಂದ ಮತ್ತು ಜ್ಞೇಯ ತಿಳಿಯಲರ್ಹವಾದ ವಸ್ತುವಿನಿಂದ ಕರ್ಮವನ್ನು ಮಾಡುವ ಪ್ರೇರಣೆ ದೊರೆಯುವುದು. ಮೊದಲು ಪೂರ್ಣಜ್ಞಾತವಾದ ಮಹಾಪುರುಷನೊಬ್ಬನು ಬೇಕು, ಅವನ ಮುಖಾಂತರ ಆ ಜ್ಞಾನವನ್ನು ಪಡೆಯುವ ವಿಧಿ ದೊರೆಯಬೇಕು. ಲಕ್ಷ್ಯ ಜ್ಞೇಯದ ಮೇಲೆ ದೃಷ್ಟಿ. ಆಗ ಮಾತ್ರ ಕರ್ಮದ ಪ್ರೇರಣೆ ದೊರೆಯುವುದು ಮತ್ತು ಕರ್ತ ಕರಣ ಹಾಗೂ ಕರ್ಮದ ತಿಳಿವಿನಿಂದ ಕರ್ಮದ ಸಂಗ್ರಹವಾಗುವುದು. ಕರ್ಮವು ಒಂದುಗೂಡತೊಡಗುವುದು. ಪ್ರಾಪ್ತಿಯ ನಂತರ ಆ ಪುರುಷನು ಕರ್ಮವನ್ನು ಮಾಡುತ್ತಾ ಹೋಗುವುದರಿಂದ ಯಾವ ಪ್ರಯೋಜನವೂ ಆಗದು, ಅದನ್ನು ಬಿಟ್ಟುದರಿಂದ ಯಾವ ಹಾನಿಯೂ ಸಹ ಇಲ್ಲ ಎಂದು ಹೇಳಿದ್ದನು. ಆದರೂ ಲೋಕ ಸಂಗ್ರಹಕ್ಕಾಗಿ ಬೆನ್ನ ಹಿಂದೆ ಬರುವ ಹಿಂಬಾಲಕರ ಹೃದಯದಲ್ಲಿ ಶುಭಂಕರವಾದ ಸಾಧನಗಳು ಸಂಗ್ರಹವಾಗುವ ಸಲುವಾಗಿ ಆತನು ಕರ್ಮದಲ್ಲಿ ವರ್ತಿಸುತ್ತಿರುವನು. ಕರ್ತ ಕರ್ಮ ಕರಣ ಇವುಗಳಿಂದ ಅದು ಸಂಗ್ರಹವಾಗುವುದು. ಜ್ಞಾನ ಕರ್ಮ ಮತ್ತು ಕರ್ತೃ ಇದರಲ್ಲೂ ಮೂರು ಭೇದ.
ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನಿ ಯಥಾವಚ್ಛೃಣುತಾನ್ಯಪಿ.
ಜ್ಞಾನ ಕರ್ಮ ಕರ್ತೃ ಸಹ ಗುಣಭೇದಗಳಿಂದ ಸಾಂಖ್ಯಾಶಾಸ್ತ್ರದಲ್ಲಿ ಮೂರು ಮೂರು ವಿಧವೆಂದು ಹೇಳಲ್ಪಟ್ಟಿದೆ. ಅದನ್ನೂ ಸಹ ಯಥಾವತ್ತಾಗಿ ಕೇಳು, ಹೇಳುವೆ. ಮೊದಲು ಜ್ಞಾನದ ಭೇದ.
ಸರ್ವಭೂತೇಷು ಯೇನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತದ್ಜ್ಞಾನಂ ವಿದ್ಧಿ ಸಾತ್ವಿಕಂ.
ಅರ್ಜುನ, ಯಾವ ಜ್ಞಾನದ ಮೂಲಕ ಮನುಷ್ಯನು ಎಲ್ಲ ಬೇರೆ ಬೇರೆ ಭೂತಗಳಲ್ಲಿ ಓರ್ವ ಅವಿನಾಶಿ ಪರಮಾತ್ಮ ಭಾವವನ್ನು ವಿಭಾಗರಹಿತವಾಗಿ ಏಕರಸವಾಗಿ ನೋಡುವನೋ ಆ ಜ್ಞಾನವನ್ನು ಸಾತ್ವಿಕವೆಂದು ತಿಳಿ. ಜ್ಞಾನವು ಪ್ರತ್ಯಕ್ಷ ಅನುಭೂತಿ, ಅದರೊಂದಿಗೆ ಗುಣಗಳು ಲಯವನ್ನು ಹೊಂದಬೇಕು. ಇದೇ ಜ್ಞಾನದ ಪಕ್ವಾವಸ್ಥೆ. ಈಗ ರಾಜಸ ಜ್ಞಾನವನ್ನು ನೋಡೋಣ.
ಪೃಥಕ್ತ್ವೇನ ತು ಯದ್ಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತದ್ಜ್ಞಾನಂ ವಿದ್ಧಿ ರಾಜಸಂ.
ಯಾವ ಜ್ಞಾನವು ಸಮಸ್ತ ಭೂತಗಳಲ್ಲಿ ಭಿನ್ನ ಭಿನ್ನವಾಗಿರುವ ಭಾವಗಳನ್ನು ಬೇರೆ ಬೇರೆಯಾಗಿಯೇ ತಿಳಿದು ಇದು ಒಳ್ಳೆಯದು ಇದು ಕೆಟ್ಟದು ಈ ರೀತಿಯಲ್ಲಿ ಗ್ರಹಿಸುವ ಜ್ಞಾನ ರಾಜಸ. ಅಂದರೆ ರಾಜಸೀ ಮಟ್ಟದಲ್ಲಿ ನಿನ್ನ ಸ್ಥಿತಿ ಇದೆ. ಈಗ ತಾಮಸ ಜ್ಞಾನವೇನೆಂಬುದನ್ನು ನೋಡೋಣ.
ಯತ್ತು ಕೃತ್ಸ್ನವದೇ ಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾರಿತಂ.
ಯಾವ ಜ್ಞಾನವು ಶರೀರವೊಂದರಲ್ಲೇ ಆಸಕ್ತವಾಗಿರುವುದೋ ಅದೇ ಸಮಸ್ತವೆಂದು ಭಾವಿಸಿರುವುದೋ ಯುಕ್ತಿರಹಿತ ಅರ್ಥಾತ್ ಯಾವ ಕ್ರಿಯೆಯೂ ಜೊತೆಗಿಲ್ಲದಿರುವುದೋ ತತ್ವದ ಅರ್ಥ ಸ್ವರೂಪವನ್ನು ಪರಮಾತ್ಮನ ಜ್ಞಾನದಿಂದ ಬೇರ್ಪಡಿಸುವ ತುಚ್ಛವಾದ ಆ ಜ್ಞಾನವು ತಾಮಸವೆಂದು ಕರೆಸಿಕೊಳ್ಳುವುದು. ಈಗ ಕರ್ಮದ ಮೂರು ಭೇದಗಳು.
ನಿಯತಂ ಸಂಗರಹಿತಂ ಅರಾಗ ದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಚತೆ.
ಯಾವ ಕರ್ಮವು ನಿಯತಂ ಶಾಸ್ತ್ರ ವಿಧಿವಿಹಿತವಾದುದೋ ಅದು ಬೇರೆ ಅಲ್ಲ, ಸಂಘದೋಷವಿಲ್ಲದುದು, ಫಲಾಪೇಕ್ಷೆಯಿಂದ ರಹಿತವಾದುದು, ಯಾವ ರಾಗದ್ವೇಷಗಳಿಂದಲೂ ಮಾಡಲ್ಪಡದಿರುವುದು, ಇಂತಹ ಕರ್ಮವು ಸಾತ್ವಿಕವಾದುದು. ನಿಯತ ಕರ್ಮ ಅಂದರೆ ಆರಾಧನೆ, ಚಿಂತನೆ ಅಂದರೆ ಪರಮದಲ್ಲಿ ಪ್ರವೇಶ ಮಾಡಿಸುವಂತಹ ಚಿಂತನೆ.
ಯತ್ತು ಕಾಮೇತ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾರಿತಂ.
ಯಾವ ಕರ್ಮವು ಅತ್ಯಂತ ಶ್ರಮವಹಿಸಿ ಮಾಡಲ್ಪಡುವುದೋ, ಫಲವನ್ನಪೇಕ್ಷಿಸುವ ಅಹಂಕಾರಯುಕ್ತನಾದ ಪುರುಷನಿಂದ ಮಾಡಲ್ಪಡುವುದೋ, ಆ ಕರ್ಮವು ರಾಜಸ ಕರ್ಮವೆಂದು ಹೆಸರಿಸಲ್ಪಟ್ಟಿದೆ. ಈ ಪುರುಷನು ಮಾಡುವುದು ಅಂತಹುದೇ ಕರ್ಮ, ನಿಯತ ಕರ್ಮ. ಆದರೆ ಫಲಾಪೇಕ್ಷೆ ಅಹಂಕಾರ ಇವೆರಡೇ ವ್ಯತ್ಯಾಸ. ಆದ್ದರಿಂದ ಆತನು ಮಾಡುವ ಕರ್ಮ ರಾಜಸವಾದುದು. ಇನ್ನು ತಾಮಸವನ್ನು ನೋಡೋಣ.
ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ.
ಯಾವ ಕರ್ಮವು ಕಡೆಗೆ ನಾಶವಾಗುವಂತಹದ್ದೋ, ಹಿಂಸೆ ಸಾಮರ್ಥ್ಯಗಳೊಂದನ್ನೂ ವೇಚಿಸದೆ ಬರಿಯ ಮೋಹದಿಂದ ಪ್ರಾರಂಭಿಸಲ್ಪಡುವುದೋ, ಅದು ತಾಮಸ ಕರ್ಮವೆಂದು ಹೇಳಿದೆ. ಈ ಕರ್ಮವು ಶಾಸ್ತ್ರವು ನಿರ್ಧರಿಸಿದ ಕರ್ಮವಲ್ಲ ಎಂಬುದು ಸ್ಪಷ್ಟ. ಅದರ ಸ್ಥಾನದಲ್ಲಿರುವುದು ಬರಿಯ ಭ್ರಮೆ. ಈಗ ಕರ್ತುವಿನ ಲಕ್ಷಣವನ್ನು ನೋಡೋಣ.
ಮುಕ್ತ ಸಂಗೋನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ ಸಿದ್ಧೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ.
ಸಂಘದೋಷದಿಂದ ಮುಕ್ತನೂ ನಿರಹಂಕಾರಿಯೂ ಧೈರ್ಯ ಉತ್ಸಾಹಗಳಿಂದ ತುಂಬಿದವನು ಕಾರ್ಯವು ಸಿದ್ಧಿಯಾಗಲಿ ಅಥವಾ ಬಿಡಲಿ, ಅದರಿಂದ ಹರ್ಷಶೋಕ ಯಾವುದಕ್ಕೂ ಈಡಾಗದೆ ನಿರ್ವಿಕಾರನಾಗಿರುವವನೂ ಆದ ಕರ್ತೃ ಸಾತ್ವಿಕನೆಂದೆನಿಸಿಕೊಳ್ಳುವನು. ಇದೇ ಉತ್ತಮ ಸಾಧಕನ ಲಕ್ಷಣ. ಕರ್ಮವದೇ ನಿಯತ ಕರ್ಮ.
ರಾಗೀ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ.
ಆಸಕ್ತಿ ತುಂಬಿಕೊಂಡವನು, ಕರ್ಮದ ಫಲವನ್ನು ಬಯಸುವವನು, ಹಂಬಲ ತುಂಬಿ ಆತ್ಮಕ್ಕೆ ನೋವುಂಟು ಮಾಡುವವನು, ಕಲುಷಿತನು, ಹರ್ಷಲೋಕಗಳನ್ನು ಬಳಿದುಕೊಂಡಿರುವವನೂ ಆದ ಕರ್ತೃ ರಾಜಸನೆಂದೆನಿಸಿಕೊಳ್ಳುವನು.
ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಷ್ಕೃತಿಕೋಲಸಃ विषादी दीर्घसूत्री च कर्ता तामस उच्यते।
ಚಂಚಲ ಮನವುಳ್ಳವನು, ಅಯೋಗ್ಯನು, ಅಸಭ್ಯನು, ಅತಿ ಗರ್ವಿಯೂ, ಧೂರ್ತನು, ಮತ್ತೊಬ್ಬರ ಕೆಲಸದಲ್ಲಿ ಅಡಚಣೆ ತಂದೊಡ್ಡುವವನು, ಶೋಕಿಸುವ ಸ್ವಭಾವದವನು, ಆಲಸಿಯು ಮತ್ತು ಬಹಳ ಕಾಲ ಎಳೆದಾಡುವವನೂ ಆದ ವ್ಯಕ್ತಿಯು ತಾಮಸನು. ದೀರ್ಘಸೂತ್ರಿ ಎಂದರೆ ಕಾರ್ಯವನ್ನು ಮುಂದೆಳೆಯುವವನು. ಮಾಡಬೇಕೆಂಬಾಸೆ ತನಗೂ ಇದ್ದರೂ ಅದನ್ನು ನಾಳೆಗೆ ದೂಡುವವನು. ಹೀಗೆ ಕರ್ತೃಗಳ ಲಕ್ಷಣ ಪೂರ್ಣವಾಯಿತು. ಈಗ ಯೋಗೇಶ್ವರನಾದ ಶ್ರೀಕೃಷ್ಣನು ನವೀನ ಪ್ರಶ್ನೆಯೊಂದನ್ನು ಮುಂದಿಡುವನು. ಬುದ್ಧಿ, ಧಾರಣೆ ಮತ್ತು ಸುಖದ ಲಕ್ಷಣಗಳು.
ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ.
ಬುದ್ಧಿ ಮತ್ತು ಧಾರಣಾಶಕ್ತಿಗಳೂ ಸಹ ಗುಣಗಳ ದೆಸೆಯಿಂದ ಮೂರು ಭಾಗವಾಗುವು. ಈ ಭೇದವನ್ನು ಸಂಪೂರ್ಣವಾಗಿ ಬಿತ್ತರಿಸಿ ಹೇಳುವೆ, ಅದನ್ನು ಕೇಳು.
ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತಿ ಬುದ್ಧಿಸ್ಸಾ ಪಾರ್ಥ ಸಾತ್ವಿಕಿ.
ಪಾರ್ಥ, ಪ್ರವೃತ್ತಿ ನಿವೃತ್ತಿಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು, ಭಯ ಅಭಯಗಳನ್ನು, ಬಂಧನ ಮೋಕ್ಷಗಳನ್ನು ಯಾವ ಬುದ್ಧಿಯು ಯಥಾರ್ಥವಾಗಿ ಗ್ರಹಿಸುವುದೋ ಅದು ಸಾತ್ವಿಕ ಬುದ್ಧಿ ಎನಿಸಿಕೊಳ್ಳುವುದು. ಅರ್ಥಾತ್ ಪರಮಾತ್ಮ ಪಥ, ಅವಾಗಮನ ಪಥ ಎರಡನ್ನು ಚೆನ್ನಾಗಿ ವಿವೇಚಿಸಿ ತಿಳಿಯುವ ಬುದ್ಧಿಯು ಸಾತ್ವಿಕ ಬುದ್ಧಿ.
ಯಯಾ ಧರ್ಮಮ ಧರ್ಮಂಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಸ್ಸಾ ಪಾರ್ಥ ರಾಜಸಿ.
ಮನುಷ್ಯನು ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ, ಕರ್ತವ್ಯವನ್ನಾಗಲಿ ಅಕರ್ತವ್ಯವನ್ನಾಗಲಿ ಯಥಾವತ್ತಾಗಿ ತಿಳಿಯಲಾರನೋ, ಅಪೂರ್ಣವಾಗಿ ಅರಬೆರಕೆಯಾಗಿ ತಿಳಿಯುವನೋ, ಅಂಥವನ ಬುದ್ಧಿಯು ರಾಜಸವಾದುದು. ಈಗ ತಾಮಸೀ ಬುದ್ಧಿಯನ್ನು ನೋಡೋಣ.
ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಸ್ಸಾ ಪಾರ್ಥ ತಾಮಸಿ.
ಪಾರ್ಥ, ತಮೋಗುಣವು ಆವರಿಸಿಕೊಂಡ ಬುದ್ಧಿಯು ಅಧರ್ಮವನ್ನು ಧರ್ಮವೆಂದು ತಿಳಿಯುವುದು, ಎಲ್ಲ ಹಿತಗಳನ್ನು ವಿಪರೀತವಾಗಿಯೇ ಕಾಣುವುದು, ಆ ಬುದ್ಧಿಯು ತಾಮಸೀ ಬುದ್ಧಿ. ಇಲ್ಲಿ 30ನೇ ಶ್ಲೋಕದಿಂದ 32ನೇ ಶ್ಲೋಕಗಳವರೆಗೆ ಬುದ್ಧಿಯ ಮೂರು ಭೇದಗಳನ್ನು ತಿಳಿಸಿದೆ. ಮೊದಲನೇ ಬುದ್ಧಿಯು ಯಾವ ಕಾರ್ಯದಲ್ಲಿ ಯಾವಾಗಲೂ ಉದ್ಯುಕ್ತನಾಗಿರಬೇಕು, ಮತ್ತಾವ ಕಾರ್ಯದಿಂದ ನಿವೃತ್ತನಾಗಿರಬೇಕು, ಕರ್ತವ್ಯವಾವುದು ಅಕರ್ತವ್ಯವಾವುದು ಎಂಬುದನ್ನು ಚೆನ್ನಾಗಿ ಗ್ರಹಿಸಿ ತಿಳಿಯುವುದು, ಇದು ಸಾತ್ವಿಕ ಬುದ್ಧಿ. ಕರ್ತವ್ಯ ಅಕರ್ತವ್ಯಗಳನ್ನು ಮಬ್ಬು ಮಬ್ಬಾಗಿ ಗ್ರಹಿಸುವಂತಹದ್ದು ಯಥಾರ್ಥವಾಗಿ ನಿಶ್ಚಳವಾಗಿ ತಿಳಿಯಲಾರದುದು ಅದು ರಾಜಸೀ ಬುದ್ಧಿ. ಮೂರನೆಯದು ಅಧರ್ಮವನ್ನೇ ಧರ್ಮವೆಂದುಕೊಳ್ಳುವುದು, ನಶ್ವರವಾದುದನ್ನೇ ಶಾಶ್ವತವೆಂದು ಬಗೆಯುವುದು, ಹಿತವನ್ನೇ ಅಹಿತವೆಂದೆಣಿಸುವುದು. ಹೀಗೆ ಅನರ್ಥಕಾರಕವಾದ ಈ ಬುದ್ಧಿ ತಾಮಸ ಬುದ್ಧಿ ಎಂದೆನಿಸಿಕೊಳ್ಳುವುದು. ಈ ಪ್ರಕಾರ ಬುದ್ಧಿಯ ಭೇದ ಪೂರ್ಣವಾಯಿತು. ಈಗ ಎರಡನೆಯದು ಧೃತಿ, ಧಾರಣೆ. ಇದರಲ್ಲಿ ಮೂರು ಬಗೆ.
ಧೃತ್ಯಾಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನಾವ್ಯಭಿಚಾರಿಣ್ಯಾ ಧೃತಿಃ ಸಾ ಪಾರ್ಥ ಸಾತ್ವಿಕೀ.
ಯೋಗೇನ, ಯೋಗಶಾಸ್ತ್ರದ ಪ್ರಕ್ರಿಯೆಗಳ ಮೂಲಕ ಅವ್ಯಭಿಚಾರಿಣಿ, ಯೋಗ ಚಿಂತನೆಯೊಂದಲ್ಲದೆ ಮತ್ತಾವ ಚಿಂತನೆಯನ್ನೂ ಮಾಡದಿರುವಂತಹದ್ದು, ಹಾಗೆ ಮಾಡಿದರೆ ಅದು ವ್ಯಭಿಚಾರ. ಚಿತ್ತವು ದಾರಿ ತಪ್ಪಿ ಅತ್ತಿತ್ತ ಓಡುವುದು ವ್ಯಭಿಚಾರ. ಆದ್ದರಿಂದ ಅವ್ಯಭಿಚಾರಿಣಿಯಾದ ಏಕೈಕ ನಿಷ್ಠೆ ತಾಳಿದ ಮನಸ್ಸು, ಪ್ರಾಣ, ಇಂದ್ರಿಯಗಳ ಧಾರಣಾಶಕ್ತಿಯೇ ಸಾತ್ವಿಕವಾದುದು. ಅರ್ಥಾತ್ ಮನಸ್ಸು, ಇಂದ್ರಿಯ, ಪ್ರಾಣಗಳು ಒಂದೇ ಇಷ್ಟದ ದಿಶೆಯಲ್ಲಿ ಓಡುವಂತೆ ಅವುಗಳನ್ನು ಅತ್ತ ಕಡೆಗೆ ಮುಖ ಮಾಡುವುದೇ ಸಾತ್ವಿಕ ಧಾರಣೆ. ಹಾಗೂ
ಯಯಾತು ಧರ್ಮ ಕಾಮಾರ್ಥ ಧೃತ್ಯಾಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಃ ಸಾ ಪಾರ್ಥ ರಾಜಸಿ.
ಎಲೆ ಪಾರ್ಥ, ಫಲಾಕಾಂಕ್ಷಿಯಾದ ವ್ಯಕ್ತಿಯು ಅತಿ ಆಸಕ್ತಿಯಿಟ್ಟು ಯಾವ ಧಾರಣೆಯ ಮೂಲಕ ಕೇವಲ ಧರ್ಮ, ಅರ್ಥ, ಕಾಮಗಳನ್ನು ಗ್ರಹಿಸುವನೋ ಅದು ರಾಜಸ ಧಾರಣೆ. ಈ ಧಾರಣೆಯಲ್ಲೂ ಲಕ್ಷ್ಯವದೇ, ಆದರೆ ಫಲಾಕಾಂಕ್ಷೆಯಿದೆ. ಮಾಡಿದುದಕ್ಕೆಲ್ಲ ಪ್ರತಿಯಾಗಿ ಏನೋ ದೊರೆಯಬೇಕೆಂಬ ಆಸೆ. ಈಗ ತಾಮಸೀ ಧಾರಣೆಯನ್ನು ನೋಡೋಣ.
ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿಃ ಸಾ ಪಾರ್ಥ ತಾಮಸಿ.
ಎಲೆ ಪಾರ್ಥ, ದುಷ್ಟ ಬುದ್ಧಿಯುಳ್ಳ ಮನುಷ್ಯನು ಯಾವ ಧಾರಣೆಯ ಮೂಲಕ ನಿದ್ರಾ, ಭಯ, ಚಿಂತೆ, ದುಃಖ, ಅಭಿಮಾನಗಳನ್ನು ಸಹ ಎಡೆಬಿಡದೆ ಧರಿಸಿಕೊಂಡಿರುವನೋ ಆ ಧಾರಣೆಯು ತಾಮಸ. ಈ ಪ್ರಶ್ನೆ ಪೂರ್ತಿಯಾಯಿತು. ಮುಂದಿನ ಪ್ರಶ್ನೆ ಸುಖ.
ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಛತಿ.
ಅರ್ಜುನ, ಈಗ ಮೂರು ವಿಧವಾಗಿರುವ ಸುಖವನ್ನು ಹೇಳುವೆ, ಕೇಳು. ಅವುಗಳಲ್ಲಿ ಯಾವುದರಿಂದ ಸಾಧಕನು ಅಭ್ಯಾಸದಲ್ಲಿ ರಮಿಸುವನೋ, ಅರ್ಥಾತ್ ಚಿತ್ತವನ್ನು ಬದಿಗೊತ್ತಿ ಇಷ್ಟದಲ್ಲಿ ರಮಿಸುವನೋ, ಯಾವುದು ದುಃಖಗಳನ್ನೆಲ್ಲ ಕೊನೆಗೊಳಿಸುವಂತಹದ್ದು, ಹಾಗೂ
ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ.
ಮೇಲೆ ಹೇಳಿದ ಸುಖವು ಪ್ರಾರಂಭವಾಗುವ ವೇಳೆಯಲ್ಲಿ ವಿಷದಂತೆ ಕಂಡರೂ ಸಹ ಕಬೀರನು ಹೇಳುವನು, ಸುಖಿಯಾ ಸಬ್ ಸಂಸಾರ ಹೇ ಕಾಯೆ ಅವರು ಸೋವೆ, ದುಖಿಯಾ ದಾಸ ಕಬೀರ್ ಹೇ ಜಾಗೆ ಅವರು ರೋವೆ. ಪ್ರಪಂಚವೆಲ್ಲವೂ ಸುಖಿ ಏಕೆಂದರೆ ಬೇಕಾದಂತೆ ತಿನ್ನುತ್ತದೆ, ಹಾಯಾಗಿ ಮಲಗುತ್ತದೆ. ಈ ದಾಸ ಕಬೀರನು ಮಾತ್ರ ಯಾವಾಗಲೂ ದುಃಖಿ ಏಕೆಂದರೆ ಈತನು ಯಾವಾಗಲೂ ಎಚ್ಚರವಾಗಿಯೇ ಇರುವನು, ಅಳುತ್ತಲೇ ಇರುವನು. ಆದ್ದರಿಂದ ಮೊದಮೊದಲು ಇದು ವಿಷದಂತೆ ಕಂಡುಬಂದರೂ ಪರಿಣಾಮದಲ್ಲಿ ಅಮೃತಕ್ಕೆ ಸಮಾನವಾಗುವುದು. ಅಮೃತ ತತ್ವವನ್ನು ನೀಡುವಂತಹದ್ದು. ಆದ್ದರಿಂದ ಆತ್ಮವಿಚಾರದ ಬುದ್ಧಿಯ ಪ್ರಸಾದದಿಂದ ಹುಟ್ಟಿದ ಈ ಸುಖವು ಸಾತ್ವಿಕ ಸುಖ ಮತ್ತು
ವಿಷಯೇಂದ್ರಿಯ ಸಂಯೋಗ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ.
ಯಾವ ಸುಖವು ವಿಷಯೇಂದ್ರಿಯಗಳ ಸಂಯೋಗದಿಂದ ಆರಂಭದಲ್ಲಿ ಸುಖಕರವಾಗಿ ಅಮೃತೋಪಮವಾಗಿ ಕಂಡುಬಂದು ಪರಿಣಾಮದಲ್ಲಿ ವಿಷದಂತೆ ಹಾನಿಕರವೋ ಅದು ರಾಜಸ ಸುಖವೆನಿಸುವುದು. ಇದು ಜನನ ಮರಣಗಳಿಗೆ ಕಾರಣವಾದುದು.
ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾರಿತಂ.
ಯಾವ ಸುಖವು ಭೋಗ ಕಾಲದಲ್ಲೂ ಪರಿಣಾಮದಲ್ಲೂ ಆತ್ಮನನ್ನು ಮೋಹವಶವನ್ನಾಗಿ ಮಾಡುವುದು ನಿದ್ರಾ ಯಾ ನಿಶಾ ಸರ್ವಭೂತಾನಾಂ, ಜಗತ್ತಿನ ತಮಸ್ಸಿನಲ್ಲಿ ಮುಳುಗಿಸಿ ಎಚ್ಚರವಿಲ್ಲದಂತೆ ಮಾಡುವುದು ಆಲಸ್ಯ ಮತ್ತು ವ್ಯರ್ಥ ಚೇಷ್ಟೆಗಳಲ್ಲಿ ಹುಟ್ಟಿದ ಆ ಸುಖವು ತಾಮಸವಾದುದು. ಈಗ ಯೋಗೇಶ್ವರನಾದ ಶ್ರೀಕೃಷ್ಣನು ಗುಣಗಳ ಗುರಿಯನ್ನು ಕುರಿತು ಹೇಳುವನು,
ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಭಿ ಸ್ಯಾತ್ರಿಭಿರ್ಗುಣೈ.
ಅರ್ಜುನ, ಪೃಥ್ವಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಅಥವಾ ದೇವತೆಗಳಲ್ಲಾಗಲಿ ಪ್ರಕೃತಿಜನ್ಯವಾದ ಈ ತ್ರಿಗುಣಗಳಿಗೆ ಹೊರತಾದವರು ಯಾರೂ ಇಲ್ಲ. ಅಂದರೆ ಆ ಬ್ರಹ್ಮಕೀಟ ಪರ್ಯಂತವಾದ ಈ ಎಲ್ಲಾ ಜಗತ್ತು ಅಸ್ಥಾಯಿಯಾದವು, ಕ್ಷಣಭಂಗುರವಾದವು, ಜನನ ಮರಣಗಳ ಸಂಕೋಲೆಗೆ ಸಿಲುಕಿಕೊಂಡವುಗಳು. ಈ ತ್ರಿಗುಣಗಳ ಅಂತರ್ಗತವಾದವು. ಅಂದರೆ ದೇವತೆಗಳೂ ತ್ರಿಗುಣಗಳಿಗೆ ಹೊರತಲ್ಲ, ವಿಕೃತಿಗಳು ನಶ್ವರವಾದವು. ಇಲ್ಲಿ ಬಾಹ್ಯ ದೇವತೆಗಳನ್ನು ಯೋಗೇಶ್ವರನಾದ ಶ್ರೀಕೃಷ್ಣನು ನಾಲ್ಕನೇ ಬಾರಿ ಹೇಳಿರುವನು. ಅಧ್ಯಾಯ 7, 9, 17 ಮತ್ತು 18 ಅಧ್ಯಾಯಗಳಲ್ಲಿ ಇವೆಲ್ಲವುಗಳ ಅರ್ಥವಿಷ್ಟೇ, ದೇವತೆಗಳೂ ಈ ತ್ರಿಗುಣಗಳಿಗೆ ಒಳಪಟ್ಟವರೇ, ಇವರನ್ನು ಪೂಜಿಸುವಾತನು ನಶ್ವರವಾದುದನ್ನು ಪೂಜಿಸಿದಂತೆಯೇ. ಭಾಗವತದ 3ನೇ ಸ್ಕಂದದಲ್ಲಿ ಮಹರ್ಷಿ ಶುಕ ಮತ್ತು 9 ಮಂದಿ ಯೋಗೇಶ್ವರರ ಪ್ರಸಿದ್ಧವಾದ ಆಖ್ಯಾನವಿದೆ. ಅದರಲ್ಲಿ ಉಪದೇಶವಿಯುತ್ತಾ ಅವರು ಹೇಳುವರು, ಸ್ತ್ರೀ ಪುರುಷರಲ್ಲಿ ಪ್ರೇಮ ಉಂಟಾಗುವ ಸಲುವಾಗಿ ಗಿರಿಜಾಶಂಕರರನ್ನು, ಆರೋಗ್ಯಕ್ಕೆ ಅಶ್ವಿನಿ ಕುಮಾರರನ್ನು, ವಿಜಯಕ್ಕೆ ದೇವೇಂದ್ರನನ್ನು, ಹಣಕ್ಕೆ ಕುಬೇರನನ್ನು ಪೂಜಿಸಬೇಕು. ಈ ರೀತಿ ವಿಧ ವಿಧವಾದ ಕಾಮನೆಗಳನ್ನು ತಿಳಿಸಿ ಕಡೆಯಲ್ಲಿ ಸಂಪೂರ್ಣ ಕಾಮನೆಗಳ ಪೂರ್ತಿ ಮತ್ತು ಮೋಕ್ಷ ಪ್ರಾಪ್ತಿಗೆ ಏಕಮಾತ್ರ ನಾರಾಯಣನನ್ನು ಪೂಜಿಸಬೇಕು ಎಂದು ನಿರ್ಣಯಿಸಿ ಹೇಳಿರುವರು. ತುಳಸಿ ಮೂಲಹಿಂ ಸಿಂಚಿಯೇ ಫುಲೈ ಫಲೈ ಅಘಾಯಿ. ಆದ್ದರಿಂದ ಸರ್ವವ್ಯಾಪಿಯಾದ ಪ್ರಭುವನ್ನೇ ಪೂಜಿಸಬೇಕು. ಅದು ಈಡೇರಬೇಕಾದರೆ ಸದ್ಗುರುವಿನ ಆಶ್ರಯ, ನಿಷ್ಕಪಟ ಭಾವದಿಂದ ಪ್ರಶ್ನೆ ಮತ್ತು ಸೇವೆಯೇ ಇವುಗಳ ಉಪಾಯ. ಅಸುರಿ ಮತ್ತು ದೈವಿ ಸಂಪತ್ತುಗಳು ಅಂತಃಕರಣದ ಎರಡು ವೃತ್ತಿಗಳು. ಅದರಲ್ಲಿ ದೈವಿ ಸಂಪತ್ತು ಪರಮದೇವನಾದ ಪರಮಾತ್ಮನನ್ನು ತೋರಿಸಿಕೊಡುವುದರಿಂದಲೇ ದೈವಿ ಎಂದೆನಿಸಿಕೊಂಡಿದೆ. ಆದರೆ ಅದು ಸಹ ತ್ರಿಗುಣಾತ್ಮಕವಾದುದೇ. ಗುಣಗಳೆಲ್ಲ ಶಾಂತವಾದ ಮೇಲೆ ಆ ಆತ್ಮತೃಪ್ತನಾದ ಯೋಗಿಗೆ ಯಾವುದೊಂದು ಕರ್ತವ್ಯವೂ ಇರುವುದಿಲ್ಲ. ಈಗ ಈ ಹಿಂದೆಯೇ ಆರಂಭವಾದ ವರ್ಣವ್ಯವಸ್ಥೆಯ ಪ್ರಶ್ನೆ.
ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ.
ಹೇ ಪರಂತಪ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರ ಕರ್ಮಗಳು ಸ್ವಾಭಾವಿಕವಾಗಿಯೇ ಇರುವ ಗುಣಗಳ ಮೂಲಕ ವಿಭಾಗಿಸಲ್ಪಟ್ಟಿವೆ. ಸ್ವಭಾವದಲ್ಲಿ ಸಾತ್ವಿಕ ಗುಣವಿದ್ದರೆ ನಿಮ್ಮಲ್ಲಿ ನಿರ್ಮಲತೆ ಇರುವುದು, ಧ್ಯಾನ ಸಮಾಧಿಗಳ ಸಾಮರ್ಥ್ಯವಿರುವುದು. ತಾಮಸ ಗುಣವಿದ್ದರೆ ಆಲಸ್ಯ ನಿದ್ದೆ ಇರುವುದು, ಪ್ರಮಾದವಿರುವುದು. ಅದೇ ಮಟ್ಟದಲ್ಲಿ ಕರ್ಮವೂ ಇರುವುದು. ಯಾವ ಗುಣಗಳು ಕೆಲಸ ಮಾಡುವುದೋ ಅದೇ ನಿಮ್ಮ ವರ್ಣ ಸ್ವರೂಪ. ಇದೇ ರೀತಿ ಅರ್ಧ ಸಾತ್ವಿಕ, ಅರ್ಧ ರಾಜಸದಿಂದ ಕ್ಷತ್ರಿಯ ವರ್ಗವಾಗುವುದು, ಅರ್ಧಕ್ಕಿಂತ ಕಡಿಮೆ ತಾಮಸ ಅಥವಾ ವಿಶೇಷ ರಾಜಸದಿಂದ ದ್ವಿತೀಯ ವರ್ಗ. ಶ್ರೀಕೃಷ್ಣನು ಇಲ್ಲಿ ಈ ಪ್ರಶ್ನೆಯನ್ನು ನಾಲ್ಕನೇ ಬಾರಿ ಎತ್ತಿಕೊಂಡಿರುವನು. ಎರಡನೇ ಅಧ್ಯಾಯದಲ್ಲಿ ಈ ನಾಲ್ಕು ವರ್ಣಗಳಲ್ಲಿ ಒಂದಾದ ಕ್ಷತ್ರಿಯ ಹೆಸರೆತ್ತಿರುವನು. ಕ್ಷತ್ರಿಯನಿಗೆ ಯುದ್ಧಕ್ಕಿಂತ ಉತ್ತಮವಾದ ಮಾರ್ಗ ಬೇರೊಂದಿಲ್ಲ. ಮೂರನೇ ಅಧ್ಯಾಯದಲ್ಲಿ ಅವನು ಹೇಳಿರುವನು, ದುರ್ಬಲ ಗುಣವುಳ್ಳವರಿಗೂ ಅವರ ಸ್ವಭಾವದಿಂದ ಹುಟ್ಟಿದ ಯೋಗ್ಯತೆಗನುಗುಣವಾಗಿ ಧರ್ಮದಲ್ಲಿ ಪ್ರವೃತ್ತನಾಗುವುದು. ಅದರಲ್ಲಿ ಸಾವು ಬಂದರೂ ಅವರಿಗೆ ಒಳ್ಳೆಯದೇ, ಆದರೆ ಇನ್ನೊಬ್ಬರನ್ನು ಅನುಕರಣೆ ಮಾಡಬಾರದು, ಅದು ತುಂಬಾ ಭಯಂಕರವಾದುದು. ನಾಲ್ಕನೇ ಅಧ್ಯಾಯದಲ್ಲಿ ಹೇಳುವನು, ನಾಲ್ಕು ವರ್ಣಗಳಲ್ಲಿ ಸೃಷ್ಟಿ ಮಾಡಿದವನು ನಾನೇ, ಅಂದರೆ ಮನುಷ್ಯರನ್ನು ನಾಲ್ಕು ಜಾತಿಗಳಾಗಿ ವಿಭಾಗಿಸಿದನೆಂದೇ ಅಲ್ಲ, ಗುಣಕರ್ಮ ವಿಭಾಗಶಃ. ಗುಣಗಳ ಯೋಗ್ಯತೆಯಂತೆ ನಾಲ್ಕು ಸೋಪಾನಗಳಲ್ಲಿ ಕರ್ಮವನ್ನು ಹಂಚಿರುವೆ. ಇಲ್ಲಿ ಗುಣವು ಒಂದು ಪ್ರಮಾಣ, ಒಂದು ಮಾನದಂಡ. ಅದರ ಮೂಲಕ ಅಳೆದು ಕರ್ಮ ಮಾಡುವ ಸಮರ್ಥತೆಯನ್ನು ನಾಲ್ಕು ಭಾಗಗಳಾಗಿ ಹಂಚಿರುವೆ. ಶ್ರೀಕೃಷ್ಣನ ಮಾತಿನಂತೆ ಕರ್ಮವಿರುವುದು ಏಕಮಾತ್ರ ಅವ್ಯಕ್ತ ಪುರುಷನ ಪ್ರಾಪ್ತಿಗಾಗಿ. ಈಶ್ವರ ಪ್ರಾಪ್ತಿಯ ಆಚರಣೆ ಆರಾಧನೆ. ಅದರ ಪ್ರಾರಂಭ ಮಾತ್ರವು ಓರ್ವ ಇಷ್ಟನಲ್ಲಿ ಶ್ರದ್ಧೆ ಇಡುವುದರಿಂದ ಆಗುವುದು. ಚಿಂತನೆಗೆ ವಿಧಿ ವಿರೋಧಗಳಿವೆ, ಅದನ್ನು ಹಿಂದೆಯೇ ತಿಳಿಸಲಾಗಿದೆ. ಈ ಯಜ್ಞಾರ್ಥ ಕರ್ಮಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದೇನೆ. ಈಗ ನಮ್ಮಲ್ಲಿ ಯಾವ ಗುಣವಿದೆ ಎಂದು ತಿಳಿಯುವ ಬಗೆ ಹೇಗೆ? ನಾವು ಯಾವ ಶ್ರೇಣಿಗೆ ಸೇರಿರುವೆವು? ಅದಕ್ಕೆ ಇಲ್ಲಿ ಹೇಳುವನು,
ಶಮೋದಮಸ್ತಪಶೌಚ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ.
ಮನಸ್ಸಿನ ಶಮನ, ಇಂದ್ರಿಯಗಳ ದಮನ, ಪೂರ್ಣ ಪವಿತ್ರತೆ, ಮನೋವಾಕ್ಕಾಯಗಳನ್ನು ಇಷ್ಟನಿಗನುಗುಣವಾಗಿ ತಪಿಸುವುದು, ಕ್ಷಮಾಭಾವ, ಮನಸ್ಸು ಇಂದ್ರಿಯ ಶರೀರಗಳ ಸರಳತೆ, ಆಸ್ತಿಕ ಬುದ್ಧಿ ಎಂದರೆ ಒಂದು ಇಷ್ಟದಲ್ಲಿ ನೇರವಾದ ನಿಷ್ಠೆ. ಜ್ಞಾನ ಅರ್ಥಾತ್ ಪರಮಾತ್ಮನ ಬಗ್ಗೆ ತಿಳಿವಿನ ಸಂಚಾರ. ವಿಜ್ಞಾನ ಎಂದರೆ ಪರಮಾತ್ಮನಿಂದ ದೊರೆಯುವ ನಿರ್ದೇಶಗಳ ಬಗ್ಗೆ ಎಚ್ಚರ ಹಾಗೂ ಅದಕ್ಕನುಗುಣವಾಗಿ ನಡೆದುಕೊಳ್ಳುವ ಸಮರ್ಥತೆ. ಇವೆಲ್ಲವೂ ಸ್ವಭಾವದಿಂದ ಹುಟ್ಟಿದ ಬ್ರಾಹ್ಮಣನ ಕರ್ಮಗಳು. ಅರ್ಥಾತ್ ಸ್ವಭಾವದಲ್ಲಿ ಈ ಯೋಗ್ಯತೆಗಳೆಲ್ಲ ಕಂಡುಬರುವುದಾದರೆ, ಕರ್ಮವು ಧಾರಾವಾಹಿಯಾಗಿ ಸ್ವಭಾವದಲ್ಲಿ ಎರಗಗೊಂಡುದಾದರೆ ಆತನು ಬ್ರಾಹ್ಮಣ ಶ್ರೇಣಿಗೆ ಸೇರಬಲ್ಲ ಸ್ವಭಾವದವನು ಎಂದರ್ಥ.
ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ.
ಶೌರ್ಯ ವೀರ್ಯಗಳು, ಈಶ್ವರೀಯ ತೇಜಸ್ಸಿನ ಉಕ್ಕುವಿಕೆ, ಧೈರ್ಯ, ಚಿಂತನದಲ್ಲಿ ದಕ್ಷತೆ, ಅರ್ಥಾತ್ ಕರ್ಮಸು ಕೌಶಲಂ, ಕರ್ಮ ಮಾಡುವುದರಲ್ಲಿ ದಕ್ಷತೆ, ಪ್ರಕೃತಿಯ ಅಘಾತಗಳಿಗೆ ಮಣಿಯದಿರುವ ಸ್ವಭಾವ, ದಾನ ಅರ್ಥಾತ್ ಸರ್ವಸ್ವ ಸಮರ್ಪಣ ಭಾವ, ಎಲ್ಲಾ ಭಾವಗಳ ಮೇಲೂ ಒಡೆತನ ಅಂದರೆ ಪ್ರಭುತ್ವ, ಇದೆಲ್ಲವೂ ಕ್ಷತ್ರಿಯನಿಗೆ ಸ್ವಭಾವಜನ್ಯ, ಸ್ವಭಾವದಿಂದ ಹುಟ್ಟಿದ ಕರ್ಮಗಳು. ಸ್ವಭಾವದಲ್ಲಿ ಈ ಯೋಗ್ಯತೆಗಳೆಲ್ಲ ಕಂಡುಬಂದರೆ ಆತನು ಕ್ಷತ್ರಿಯನು. ಈಗ ವೈಶ್ಯ ಶೂದ್ರರ ಲಕ್ಷಣಗಳು.
ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ.
ಕೃಷಿ, ಗೋರಕ್ಷಣೆ, ವಾಣಿಜ್ಯ ಇವು ವೈಶ್ಯನಿಗೆ ಸ್ವಭಾವಜನ್ಯವಾದ ಕರ್ಮಗಳು. ಗೋರಕ್ಷಣೆಯೊಂದೆಯೇ ಎಮ್ಮೆಯನ್ನು ಹಾಗಾದರೆ ಕೊಂದು ಬಿಡುವುದೇ, ಆಡು ಕುರಿಗಳನ್ನು ಸಾಕಬಾರದೆ, ಹಾಗೇನಲ್ಲ. ಸುಂದರವಾದ ವೈದಿಕ ವಾಜ್ಮಯದಲ್ಲಿ ಗೋ ಶಬ್ದವು ಅಂತಃಕರಣ ಮತ್ತು ಇಂದ್ರಿಯಗಳಿಗೆ ಉಪಯೋಗಿಸಲಾಗುತ್ತಿತ್ತು. ಇಂದ್ರಿಯಗಳ ರಕ್ಷಣೆ ವಿವೇಕ ವೈರಾಗ್ಯಗಳಿಂದ ಶಮದಮಗಳ ಮುಖಾಂತರ ಇಂದ್ರಿಯಗಳು ಸುರಕ್ಷಿತವಾಗಿರುವು. ಕಾಮ ಕ್ರೋಧಾದಿಗಳಿಂದ ಅವು ಚದುರಿ ಹೋಗುವು, ಕ್ಷೀಣವಾಗುವು. ಆತ್ಮಸಂಪತ್ತೇ ಸ್ಥಿರವಾದುದು. ಇದು ನಮ್ಮ ಸ್ವಂತ ಧನ. ಒಂದು ಬಾರಿ ಅದು ನಮ್ಮೊಂದಿಗಿದ್ದರೆ ಎಂದೆಂದೂ ನಮ್ಮೊಂದಿಗೇ ಇರುವುದು. ಪ್ರಕೃತಿಯ ದ್ವಂದ್ವಗಳಿಂದ ಮೆಲ್ಲಮೆಲ್ಲನೆ ಅದನ್ನು ಸಂಗ್ರಹಿಸುವುದು ವ್ಯವಸಾಯ. ವಿದ್ಯಾಧನಂ ಸರ್ವಧನ ಪ್ರಧಾನಂ, ಇದನ್ನು ಅರ್ಜನೆ ಮಾಡುವುದು ವಾಣಿಜ್ಯ ವ್ಯವಸಾಯ ಕೂಡ. ಶರೀರವೇ ಒಂದು ಕ್ಷೇತ್ರ. ಇದರ ಅಂತರಾಳದಲ್ಲಿ ಬಿತ್ತಿದ ಬೀಜವು ಸಂಸ್ಕಾರ ರೂಪದಲ್ಲಿ ಒಳ್ಳೆಯದು ಕೆಟ್ಟದಾಗುವುದು. ಅರ್ಜುನ, ಈ ನಿಷ್ಕಾಮಕರ್ಮದಲ್ಲಿ ಬೀಜವು ಅಂದರೆ ಪ್ರಾರಂಭವು ಎಂದೂ ನಾಶವಾಗದು. ಪರಮತತ್ವದ ಚಿಂತನೆಯು ಯಾವ ಬೀಜದಲ್ಲಿ ಕ್ಷೇತ್ರದಲ್ಲಿ ಬಿತ್ತಲ್ಪಟ್ಟಿರುವುದೋ ಅದನ್ನು ಸುರಕ್ಷಿತವಾಗಿರಿಸಿ ಅದರಲ್ಲಿ ಹುಟ್ಟಿಕೊಳ್ಳುವ ವಿಜಾತಿಯ ವಿಕಾರಗಳನ್ನು ಪರಿಹರಿಸುತ್ತಾ ಹೋಗುವುದೇ ವ್ಯವಸಾಯ. ಕೃಷಿ ನಿರಾವಹಿ ಚತುರ ಕಿಸಾನ ಜಿಮಿಬುದ ತಜಹಿ ಮೋಹಮದಮಾನ. ಚತುರನಾದ ಕೃಷಿಕನು ಕೃಷಿಯನ್ನು ನಿರ್ವಹಿಸುವಂತೆ ತಿಳಿದವನು ಮೋಹ ಮದ ಮುಂತಾದ ಕೊಳೆ ಕಸಗಳನ್ನು ತ್ಯಜಿಸಬೇಕು. ಈ ರೀತಿ ಇಂದ್ರಿಯಗಳ ಸುರಕ್ಷತೆ, ಪ್ರಕೃತಿಯ ದ್ವಂದ್ವಗಳಿಂದ ಆತ್ಮಿಕ ಸಂಪತ್ತನ್ನು ಸಂಗ್ರಹಿಸುವುದು ಈ ಕ್ಷೇತ್ರದಲ್ಲಿ ಪರಮತತ್ವದ ಸಂವರ್ಧನೆ. ಇವು ವೈಶ್ಯ ಶ್ರೇಣಿಯ ಕರ್ಮಗಳು. ಶ್ರೀಕೃಷ್ಣನು ಹೇಳುವನು, ಯಜ್ಞ ಶಿಷ್ಟಾಶಿನಃ, ಪೂರ್ತಿಯ ಕಾಲದಲ್ಲಿ ಯಜ್ಞವು ಯಾವುದನ್ನು ಕೊಡುವುದೋ ಅದೇ ಪರಾತ್ಪರ ಬ್ರಹ್ಮ. ಅದನ್ನು ಪಾನ ಮಾಡುವ ಸಂತರು ಸಂಪೂರ್ಣ ಪಾಪಗಳಿಂದ ಒಮ್ಮೆಲೇ ವಿಮುಕ್ತರಾಗುವರು ಹಾಗೂ ಅದೇ ಮೆಲ್ಲ ಮೆಲ್ಲನೆ ಚಿಂತನ ಕ್ರಿಯೆಯಿಂದ ಬೀಜಾರೋಪಣೆಯಾಗುತ್ತದೆ. ಅದರ ರಕ್ಷಣೆಯೇ ಕೃಷಿ. ವೈದಿಕ ಶಾಸ್ತ್ರಗಳಲ್ಲಿ ಅನ್ನವು ಬ್ರಹ್ಮವೆಂದು ಕರೆಯಲ್ಪಡುವುದು. ಆ ಪರಮಾತ್ಮನೋರ್ವನೇ ಆಶನ, ಆಹಾರ, ಚಿಂತನೆಯ ಪೂರ್ಣಾವಧಿಯಲ್ಲಿ ಆತ್ಮವು ಪೂರ್ಣವಾಗಿ ತೃಪ್ತಿಗೊಳ್ಳುವುದು. ನಂತರ ಅತೃಪ್ತಿ ಎಂಬುದೇ ಇರುವುದಿಲ್ಲ, ಅದಕ್ಕೆ ಅವಾಗಮನವಿರದು. ಈ ಅನ್ನದ ಬೀಜವನ್ನು ಕೂಡಿಡುತ್ತಾ ಮುಂದುವರಿಯುವುದೇ ಕೃಷಿ. ತನಗಿಂತ ಮೇಲುಮಟ್ಟದವರ ಪ್ರಾಪ್ತಿಯನ್ನು ಪಡೆದ ಗುರುಜನರ ಸೇವೆ ಮಾಡುವುದೇ ಶೂದ್ರತೆ, ಸ್ವಭಾವಜನ್ಯವಾದ ಕರ್ಮ. ಶೂದ್ರನೆಂಬುದರ ಅರ್ಥ ನೀಚನೆಂಬುದಲ್ಲ, ಅಲ್ಪಜ್ಞನೆಂದು. ಕೆಳಮಟ್ಟದಲ್ಲಿರುವ ಸಾಧಕನೇ ಶೂದ್ರ. ಪ್ರವೇಶಿಕಾ ಶ್ರೇಣಿಯಲ್ಲಿರುವ ಆ ಸಾಧಕನು ಪರಿಚರ್ಯದಿಂದಲೇ ಪ್ರಾರಂಭಿಸಬೇಕು. ಮೆಲ್ಲ ಮೆಲ್ಲನೆ ಸೇವಾಧರ್ಮದಿಂದ ಆತನ ಹೃದಯದಲ್ಲಿ ಸಂಸ್ಕಾರಗಳು ಬಲಿಯುವು. ಕಡೆಯಲ್ಲಿ ಅವನು ಕ್ರಮವಾಗಿ ವೈಶ್ಯ, ಕ್ಷತ್ರಿಯ ಮತ್ತು ಬ್ರಾಹ್ಮಣ ಪರ್ಯಂತವಾದ ದೂರವನ್ನು ಕ್ರಮಿಸಿ ವರ್ಣಾಶ್ರಮಗಳನ್ನೇ ಮೀರಿ ಬ್ರಹ್ಮದಲ್ಲಿ ಪ್ರವೇಶ ಪಡೆಯುವನು. ಸ್ವಭಾವವು ಪರಿವರ್ತನಶೀಲವಾದುದು. ಸ್ವಭಾವದ ಪರಿವರ್ತನೆಯಾಗುತ್ತಲೇ ವರ್ಣವು ಪರಿವರ್ತನೆಯಾಗುವುದು. ವಸ್ತುತ ವರ್ಣವು ಅತಿ ಉತ್ತಮ, ಉತ್ತಮ, ಮಧ್ಯಮ, ನಿಕೃಷ್ಟ, ಹೀಗೆ ನಾಲ್ಕು ಮಟ್ಟ. ಕರ್ಮಪಥದಲ್ಲಿ ಸಾಗುವ ಸಾಧಕರದ್ದು ಮೇಲು ಕೆಳಗು ಎಂದು ನಾಲ್ಕು ಮೆಟ್ಟಲು. ಏಕೆಂದರೆ ಕರ್ಮ ಒಂದೇ, ನಿಯತ ಕರ್ಮ. ಶ್ರೀಕೃಷ್ಣನು ಹೇಳುವುದೇನೆಂದರೆ ಪರಮಸಿದ್ಧಿಯಲ್ಲೂ ಪಡೆಯಲಿರುವುದು ಇದೊಂದೇ ದಾರಿ. ಏನೆಂದರೆ ಸ್ವಭಾವದಲ್ಲಿ ಯೋಗ್ಯತೆ ಹೇಗಿದೆಯೋ ಅದರಂತೆ.
ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು.
ತಮ್ಮ ತಮ್ಮ ಸ್ವಭಾವದಲ್ಲಿ ಕಂಡುಬರುವ ಯೋಗ್ಯತೆಗನುಗುಣವಾಗಿ ಕರ್ಮದಲ್ಲಿ ತೊಡಗಿರುವ ಮನುಷ್ಯನು ಸಂಸಿದ್ಧಿಂ, ಭಗವತ್ಪ್ರಾಪ್ತಿ ಎಂಬ ಪರಮಸಿದ್ಧಿಯನ್ನು ಪಡೆಯುವನು. ಮೊದಲು ಸಹ ಹೇಳುತ್ತಾ ಬಂದಿರುವನು ಈ ಕರ್ಮವನ್ನು ಮಾಡಿ ನೀನು ಪರಮಸಿದ್ಧಿಯನ್ನು ಪಡೆಯುವೆ ಎಂದು. ಯಾವ ಕರ್ಮ? ಶಾಸ್ತ್ರವಿಧಿಯಿಂದ ನಿರ್ಧಾರಿತವಾದ ಯಜ್ಞಾರ್ಥ ಕರ್ಮವನ್ನು ಮಾಡು. ಈಗ ಸತ್ಕರ್ಮ ಮಾಡುವ ಯೋಗ್ಯತೆಗನುಸಾರವಾಗಿ ಕರ್ಮದಲ್ಲಿ ಪ್ರವೃತ್ತನಾದ ಮನುಷ್ಯನು ಪರಮಸಿದ್ಧಿಯನ್ನು ಹೇಗೆ ಪಡೆಯುವನೆಂಬ ವಿಧಿಯನ್ನು ನಿನಗೆ ವಿಸ್ತರಿಸುವೆ. ಗಮನಿಸಿ ಕೇಳು.
ಯತ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾತ್ಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ.
ಯಾವ ಪರಮಾತ್ಮನಿಂದ ಸಮಸ್ತ ಭೂತಗಳೂ ಉತ್ಪತ್ತಿಯಾದವೋ, ಈ ಜಗತ್ತೆಲ್ಲವೂ ಯಾರಿಂದ ವ್ಯಾಪಿಸಲ್ಪಟ್ಟಿರುವುದೋ, ಆ ಪರಮೇಶ್ವರನನ್ನು ಸ್ವಕರ್ಮಣ, ತನ್ನ ಸ್ವಭಾವದಿಂದ ಹುಟ್ಟಿದ ಕರ್ಮದನುಸಾರವಾಗಿ ಅಭ್ಯರ್ಚಿಸಿ ಪರಮಸಿದ್ಧಿಯನ್ನು ಹೊಂದುವನು. ಆದ್ದರಿಂದ ಪರಮಾತ್ಮನ ಭಾವನೆ, ಪರಮಾತ್ಮನ ಸರ್ವಾಂಗೀಣ ಅರ್ಚನೆ, ಹೀಗೆ ಕ್ರಮಶಃ ಮುಂದೆ ಹೋಗಬೇಕು. ದೊಡ್ಡ ಕಕ್ಷೆಯಲ್ಲಿ ಕುಳಿತವನು ಚಿಕ್ಕದನ್ನೂ ಕಳೆದುಕೊಳ್ಳುವನು, ದೊಡ್ಡದಂತೂ ಸಿಗುವಂತೆಯೇ ಇಲ್ಲ. ಆದ್ದರಿಂದ ಈ ಕರ್ಮ ಪಥದಲ್ಲಿ ಹಂತ ಹಂತವಾಗಿ ಏರುತ್ತಾ ಹೋಗಬೇಕು. 18ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಇದನ್ನೇ ಒತ್ತಿ ಒತ್ತಿ ಹೇಳುವನು. ನೀವು ಅಲ್ಪಜ್ಞರಾದರೂ ಅಲ್ಲಿಂದಲೇ ಪ್ರಾರಂಭಿಸಿರಿ, ಅದು ವಿಧಿ, ಪರಮಾತ್ಮನಿಗೆ ಸಮರ್ಪಣೆ.
ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ.
ಒಳ್ಳೆಯ ರೀತಿಯ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ಸ್ವಧರ್ಮವೇ ಲೇಸು. ಸ್ವಭಾವದಿಂದ ನಿಯತವಾದ ಕರ್ಮ ಸ್ವಭಾವ ನಿಯತಂ ಕರ್ಮ. ಸ್ವಭಾವದಿಂದ ನಿರ್ಧರಿಸಲ್ಪಟ್ಟ ಕರ್ಮವನ್ನು ಮಾಡುತ್ತಾ ಮನುಷ್ಯನು ಪಾಪದಿಂದ ವಿಮುಕ್ತನಾಗುವನು. ಸಾಮಾನ್ಯವಾಗಿ ಸಾಧಕರಿಗೆ ನಾವು ಯಾವಾಗಲೂ ಸೇವೆಯನ್ನು ಮಾಡುತ್ತಿರಲೇಬೇಕು ಎಂಬ ಕಿರಿಕಿರಿ ಉಂಟಾಗುವುದು. ಅವರಾದರೂ ಧ್ಯಾನಸ್ಥರು, ಒಳ್ಳೆಯ ಗುಣಗಳಿರುವುದರಿಂದ ಅವರಿಗೆ ಮಾನ್ಯತೆ ಇದೆ, ಕೂಡಲೇ ಅವರು ನಕಲು ಮಾಡತೊಡಗುವರು. ಶ್ರೀಕೃಷ್ಣನು ಹೇಳುವುದು, ಅನುಕರಣೆ ಅಥವಾ ಈರ್ಷೆಯಿಂದ ಏನೂ ಆಗದು. ತನ್ನ ಸ್ವಭಾವದಿಂದ ಕರ್ಮ ಮಾಡುವ ಯೋಗ್ಯತೆಯನ್ನು ಬೆಳೆಸಿಕೊಂಡಂತೆ ಆತನು ಪರಮಸಿದ್ಧಿಯನ್ನು ಕಾಣುವನು, ಅದನ್ನು ಬಿಡುವುದರಿಂದಲ್ಲ.
ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾಹಿ ದೋಷೇಣ ಧೂಮೇನಾಗ್ನಿರಿವಾವೃತ.
ಕೌಂತೇಯನೇ, ದೋಷಯುಕ್ತವಾಗಿದ್ದರೂ ಸಹಜವಾದ ಕರ್ಮವನ್ನು, ಸಹಜಂ ಕರ್ಮ, ಸ್ವಭಾವದಿಂದ ಹುಟ್ಟಿದ ಸಹಜವಾದ ಕರ್ಮವನ್ನು ಕೈಬಿಡಬಾರದು. ಅಗ್ನಿಯು ಹೇಗೆ ಹೊಗೆಯಿಂದ ಕೂಡಿರುವುದೋ ಹಾಗೆಯೇ ಎಲ್ಲಾ ಕರ್ಮಗಳು ದೋಷಾವೃತವಾದವು. ಬ್ರಾಹ್ಮಣ ಶ್ರೇಣಿಯೇ ಇರಲಿ, ಕರ್ಮವನ್ನು ಮಾಡಲೇಬೇಕು. ಒಂದು ಮಟ್ಟವನ್ನು ತಲುಪುವವರೆಗೆ ದೋಷವಿದ್ದೇ ಇರುವುದು, ಪ್ರಕೃತಿಯ ಆವರಣವಿದ್ದೇ ಇರುವುದು, ದೋಷಗಳು ಕೊನೆಗಾಣಲಾರವು. ಬ್ರಾಹ್ಮಣ ಶ್ರೇಣಿಯ ಕರ್ಮಗಳು ಬ್ರಹ್ಮದೊಂದಿಗೆ ವಿಲಯವಾಗುವವರೆಗೂ ದೋಷವು ತಪ್ಪದು. ಕರ್ಮಗಳ ಅಗತ್ಯವೇ ಇಲ್ಲದಿರುವಂತಹ ಪ್ರಾಪ್ತಿ ಪಡೆದವನ ಲಕ್ಷಣಗಳಾವುವು?
ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾ ಸನ್ಯಾಸೇನಾಧಿಗಚ್ಛತಿ.
ಎಲ್ಲಿಯೂ ಏತರಲ್ಲೂ ಆಸಕ್ತಿಯನ್ನು ತಾಳದವನು, ಆಸೆ ಬಯಕೆಗಳನ್ನು ಸರ್ವತಾ ನೀಗಿಕೊಂಡವನೂ ಆಗಿ ಅಂತಃಕರಣಗಳನ್ನು ಪೂರ್ಣವಾಗಿ ಗೆದ್ದುಕೊಂಡ ಪುರುಷನು ಸನ್ಯಾಸೇನ್, ಸರ್ವಸ್ವವನ್ನೂ ನ್ಯಾಸ ಮಾಡುವ ಸ್ಥಿತಿಯಲ್ಲಿ ಪರಮ ನೈಷ್ಕರ್ಮ್ಯದ ಸ್ಥಿತಿಯನ್ನು ಪಡೆಯುವನು. ಇಲ್ಲಿ ಸನ್ಯಾಸವೂ ಪರಮ ನೈಷ್ಕರ್ಮ ಸಿದ್ಧಿಯೂ ಪರ್ಯಾಯಗಳು. ನಿಷ್ಕಾಮಕರ್ಮ ಯೋಗಿಯು ಸೇರ್ವಿಡೆಯನ್ನೇ ಸಾಂಖ್ಯಾಯೋಗಿಯೂ ಸೇರುವನು. ಈ ಉಪಲಬ್ಧಿಯು ಎರಡು ಮಾರ್ಗಗಳವರೆಗೆ ಸಮಾನವಾದುದು. ಈಗ ಪರಮ ನೈಷ್ಕರ್ಮ್ಯದ ಸಿದ್ಧಿಯನ್ನು ಹೊಂದಿದವನು ಬ್ರಹ್ಮನನ್ನು ಹೇಗೆ ಪಡೆಯುವನು ಎಂಬುದನ್ನು ವರ್ಣಿಸುವನು.
ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ.
ಕೌಂತೇಯನೇ, ಯಾವುದು ಜ್ಞಾನದ ಪರಾನಿಷ್ಠೆಯೋ ಆ ಪರಮಸಿದ್ಧಿಯ ನೈದಿದ ಪುರುಷನು ಬ್ರಹ್ಮನನ್ನು ಯಾವ ವಿಧವಾಗಿ ಪಡೆಯುವನೆಂಬುದನ್ನು ವಿವರಿಸುವೆ ಕೇಳು. ಮುಂದಿನ ಶ್ಲೋಕಗಳಲ್ಲಿ ಅದೇ ಬಗೆಯನ್ನು ವರ್ಣಿಸುತ್ತಿರುವನು. ಗಮನಿಸಿ.
ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ. ವಿವಿಕ್ चित्तसेवी लघ्वाशी यतवाक्कायमानसः ध्यानयोगपरो नित्यम् वैराग्यं समुपाश्रितः।
ಅರ್ಜುನ, ವಿಶಿಷ್ಟವಾದ ಶುದ್ಧ ಬುದ್ಧಿಯೊಂದೊಡಗೂಡಿ ಏಕಾಂತ ಹಾಗೂ ಶುಭ ದೇಶಗಳನ್ನು ಸೇವಿಸುತ್ತಾ ಸಾಧನೆಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ತೆಗೆದುಕೊಳ್ಳುತ್ತಾ ತನು ಮನ ವಾಣಿಗಳನ್ನು ಪೂರ್ಣವಾಗಿ ಗೆದ್ದು ದೃಢ ವೈರಾಗ್ಯವನ್ನು ಪಡೆದುಕೊಂಡ ಪುರುಷನು ನಿರಂತರ ಧ್ಯಾನ ಯೋಗ ಪರಾಯಣನಾಗಿ ಇಂತಹ ಧಾರಣೆಗಳನ್ನೇ ತುಂಬಿಕೊಂಡು ಅಂತಃಕರಣವನ್ನು ವಶಪಡಿಸಿಕೊಂಡು ಶಬ್ದಾಧಿಕ ವಿಷಯಗಳನ್ನು ತ್ಯಜಿಸಿ ರಾಗ ದ್ವೇಷಗಳನ್ನು ನೀಗಿ ಹಾಗೂ
ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಚ ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ.
ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಬಾಹ್ಯ ವಿಷಯಗಳು, ಆಂತರಿಕ ಚಿಂತನೆಗಳು, ಇವುಗಳನ್ನೆಲ್ಲ ತೊರೆದು ಮಮತಾರಹಿತನಾಗಿ ಶಾಂತ ಹೃದಯನಾದ ಪುರುಷನು ಪರಬ್ರಹ್ಮದೊಂದಿಗೆ ಏಕೀಭಾವವನ್ನು ಹೊಂದಲು ಅರ್ಹನಾಗಿರುವನು. ಮುಂದೆ ನೋಡೋಣ.
ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ.
ಬ್ರಹ್ಮದೊಂದಿಗೆ ಏಕೀಭಾವವನ್ನು ಪಡೆಯುವ ಯೋಗ್ಯತೆಯುಳ್ಳ ಪುರುಷನು ಯಾವಾಗಲೂ ಪ್ರಸನ್ನಚಿತ್ತನಾಗಿರುವನು. ಆತನು ಯಾವುದಕ್ಕೂ ಹಲುಬುವುದಿಲ್ಲ, ಏತಕ್ಕೂ ಹಂಬಲಿಸುವುದಿಲ್ಲ. ಸರ್ವಭೂತಗಳಲ್ಲಿ ಅವನು ಸಮಭಾವವನ್ನು ಹೊಂದಿ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿರುವನು. ಭಕ್ತಿಯು ತನ್ನ ಪರಿಣಾಮವನ್ನು ಬೀರುವ ಸ್ಥಿತಿಯಲ್ಲಿರುವುದು, ಬ್ರಹ್ಮನಲ್ಲಿ ಪ್ರವೇಶಿಸಿದ ಸ್ಥಿತಿಯಲ್ಲಿರುವನು.
ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ.
ಆ ಪರಾಭಕ್ತಿಯ ಮೂಲಕ ಆತನು ನನ್ನ ತತ್ವತಃ ವಿಷಯವನ್ನು ಚೆನ್ನಾಗಿ ತಿಳಿಯುವನು. ಆ ತತ್ವವಾವುದು? ನಾನು ಎಂತಹ ಪ್ರಭಾವಶಾಲಿ, ಅಜರ, ಅಮರ, ಶಾಶ್ವತ, ಯಾವ ಅಲೌಕಿಕ ಗುಣಧರ್ಮವುಳ್ಳವನು ಎಂಬುದನ್ನು ತಿಳಿಯುವುದೇ ತತ್ವತಃ ತಿಳಿಯುವುದು. ಹಾಗೆ ತಿಳಿದು ಅವನು ತತ್ಕಾಲದಲ್ಲೇ ನನ್ನನ್ನು ಪ್ರವೇಶಿಸುವನು. ಪ್ರಾಪ್ತಿಕಾಲದಲ್ಲಿ ಭಗವಂತನು ಕಾಣುವನು. ಪ್ರಾಪ್ತಿಯಾದೊಡನೆ ತಕ್ಷಣದಲ್ಲೇ ತನ್ನ ಆತ್ಮಸ್ವರೂಪವು ಆ ಈಶ್ವರೀಯ ಗುಣಧರ್ಮಗಳೊಂದಿಗೆ ಸೇರಿರುವುದನ್ನು ಕಾಣುವನು. ಆತ್ಮವೇ ಅಜರ, ಅಮರ, ಶಾಶ್ವತ, ಅವ್ಯಕ್ತ ಹಾಗೂ ಸನಾತನ ಎಂಬುದನ್ನು ನೋಡುವನು. ಎರಡನೇ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳಿರುವನು, ಆತ್ಮವೇ ಸತ್ಯ, ಆತ್ಮವೇ ಸನಾತನ, ಅವ್ಯಕ್ತ, ಅಮೃತ ಸ್ವರೂಪ. ಆದರೆ ಈ ವಿಭೂತಿಗಳುಳ್ಳ ಆತ್ಮವನ್ನು ತತ್ವದರ್ಶಿಗಳು ಮಾತ್ರ ಕಾಣುವರು. ಈಗ ಅಲ್ಲಿ ಪ್ರಶ್ನೆ ಸ್ವಾಭಾವಿಕ, ಹಾಗಾದರೆ ತತ್ವದರ್ಶಿತ್ವ ಎಂದರೇನು? ಬಹಳ ಮಂದಿ ಪಂಚತತ್ವ, 25 ತತ್ವಗಳನ್ನು ಎಣಿಸತೊಡಗುವರು. ಆದರೆ ಶ್ರೀಕೃಷ್ಣನು ಇಲ್ಲಿ 18 ಅಧ್ಯಾಯದಲ್ಲಿ ನಿರ್ಣಯವನ್ನು ತಿಳಿಸುವನು. ಪರಮತತ್ವ, ಪರಮಾತ್ಮ, ಅವನನ್ನು ತಿಳಿದವನೇ ತತ್ವದರ್ಶಿ. ಈಗ ನಿಮಗೆ ತತ್ವದ ಬಯಕೆ ಇರುವುದಾದರೆ, ಪರಮಾತ್ಮ ತತ್ವದ ಹಂಬಲವಿರುವುದಾದರೆ ಭಜನೆ ಚಿಂತನೆಗಳು ಅಗತ್ಯ. ಇಲ್ಲಿ 49 ಶ್ಲೋಕದಿಂದ 55 ಶ್ಲೋಕದವರೆಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಸ್ಪಷ್ಟಪಡಿಸಿ ಹೇಳಿದನು, ಸನ್ಯಾಸ ಮಾರ್ಗದಲ್ಲೂ ಕರ್ಮವನ್ನು ಮಾಡಬೇಕು. ಸನ್ಯಾಸೇನ, ಸನ್ಯಾಸದ ಮುಖೇನ ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಇಚ್ಛಾರಹಿತ, ಆಸಕ್ತಿರಹಿತ ಹಾಗೂ ಹಿತಾಂತಃಕರಣವಾದ ಪುರುಷನು ನೈಷ್ಕರ್ಮ್ಯದ ಪರಮಸಿದ್ಧಿಯನ್ನು ಹೇಗೆ ಪಡೆಯುವನು ಎಂಬುದನ್ನು ಸಂಕ್ಷೇಪವಾಗಿ ಹೇಳುವೆ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಮದ, ಮೋಹ ಇತ್ಯಾದಿ ಪ್ರಕೃತಿಯಲ್ಲಿ ಮುಳುಗಿಸುವ ವಿಕಾರಗಳು ಸರ್ವತಃ ಶಾಂತವಾದೊಡನೆ ವಿವೇಕ, ವೈರಾಗ್ಯ, ಶಮ, ದಮ, ಏಕಾಂತ ಸೇವನ, ಧ್ಯಾನ ಇತ್ಯಾದಿ ಬ್ರಹ್ಮದಲ್ಲಿ ಪ್ರವೇಶ ದೊರಕಿಸುವಂತಹ ಯೋಗ್ಯತೆಗಳು ಸಂಪೂರ್ಣವಾಗಿ ಪರಿಪಕ್ವಾವಸ್ಥೆಗೆ ಬರುವುದು. ಆಗ ಅವನು ಬ್ರಹ್ಮನನ್ನು ತಿಳಿಯಲರ್ಹನಾಗುವನು. ಆ ಯೋಗ್ಯತೆಯ ಹೆಸರೇ ಪರಾಭಕ್ತಿ. ಈ ಯೋಗ್ಯತೆಯ ಮೂಲಕವಾಗಿಯೇ ಅವನು ತತ್ವವನ್ನರಿಯುವನು. ತತ್ವವೆಂಬುದೇನು? ನನ್ನನ್ನು ತಿಳಿಯುವನು. ಭಗವಂತನಾರೋ ಯಾವ ವಿಭೂತಿಗಳಿಂದ ಕೂಡಿದವನೋ ಅವನನ್ನು ತಿಳಿಯುವನು. ಹಾಗೆ ನನ್ನನ್ನು ತಿಳಿದೊಡನೆ ನನ್ನಲ್ಲೇ ನೆಲೆಯಾಗುವನು. ಅರ್ಥಾತ್ ಬ್ರಹ್ಮ, ತತ್ವ, ಈಶ್ವರ, ಪರಮಾತ್ಮ ಮತ್ತು ಆತ್ಮ ಇವೆಲ್ಲವೂ ಒಂದಕ್ಕೊಂದು ಪರ್ಯಾಯ. ಒಂದರ ತಿಳಿವು ಮೂಡಿದೊಡನೆ ಅವೆಲ್ಲವುಗಳ ತಿಳುವಳಿಕೆಯುಂಟಾಗಿ ಬಿಡುವುದು. ಇದೇ ಪರಮಸ್ಥಿತಿ, ಪರಮಗತಿ, ಪರಮಧಾಮವೂ ಸಹ. ಆದ್ದರಿಂದ ಗೀತೆಯ ದೃಢ ವಿಶ್ವಾಸವೇನೆಂದರೆ, ಸನ್ಯಾಸ ಮತ್ತು ನಿಷ್ಕಾಮಕರ್ಮಯೋಗ ಇವೆರಡೂ ಪರಿಸ್ಥಿತಿಗಳಲ್ಲಿ ಪರಮ ನೈಷ್ಕರ್ಮ್ಯ ಸ್ಥಿತಿಯನ್ನು ಪಡೆಯಲು ನಿಯತ ಕರ್ಮ ಅನಿವಾರ್ಯ. ಈವರೆಗೂ ಸನ್ಯಾಸಿಗೆ ಭಜನ ಚಿಂತನಗಳನ್ನು ಒತ್ತಿ ಹೇಳಿದನು. ಈಗ ಸಮರ್ಪಣವನ್ನು ತಿಳಿಸಿ ಅದೇ ಮಾತನ್ನು ನಿಷ್ಕಾಮಕರ್ಮಯೋಗಿಗೆ ಸಹ ಹೇಳುವನು.
ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ.
ಸರ್ವ ಕರ್ಮಗಳನ್ನೂ ಯಾವುದೊಂದೂ ಕುಂದುಕೊರತೆ ಇಲ್ಲದಂತೆ ಮಾಡುತ್ತಾ ನನ್ನನ್ನೇ ವಿಶೇಷವಾಗಿ ಆಶ್ರಯಿಸಿಕೊಂಡು ಹೋಗುವ ಪುರುಷನು ನನ್ನ ಕೃಪಾಪ್ರಸಾದದಿಂದ ಶಾಶ್ವತವೂ ಅವಿನಾಶಿಯೂ ಆದ ಪರಮಪದವನ್ನು ಹೊಂದುವನು. ಕರ್ಮವು ಅದೇ ನಿಯತಕರ್ಮ, ಯಜ್ಞ ಪ್ರಕ್ರಿಯೆ. ಪೂರ್ಣ ಯೋಗೇಶ್ವರನಾದ ಸದ್ಗುರುವಿನ ಆಶ್ರಯದಲ್ಲಿ ಆತನ ಕೃಪಾಪ್ರಸಾದದಿಂದ ಅನತಿಕಾಲದಲ್ಲಿಯೇ ಪರಮಪದವನ್ನು ಪಡೆಯುವನು. ಆದ್ದರಿಂದ ಅದನ್ನು ಪಡೆಯಲು ಸಮರ್ಪಣ ಭಾವಬೇಕು.
ಚೇತಸಾ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ.
ಆದ್ದರಿಂದ ಅರ್ಜುನ, ಸಂಪೂರ್ಣ ಕರ್ಮಗಳನ್ನು ಅಂದರೆ ನಿನ್ನಿಂದ ಮಾಡಲು ಸಾಧ್ಯವಾಗುವಂತಹ ಮನಪೂರ್ವಕ ನನಗೆ ಅರ್ಪಣೆ ಮಾಡಿ. ನಿನ್ನ ಭರವಸೆಯಿಂದಲ್ಲ, ನನ್ನ ಮೇಲೆ ಭರವಸೆಯಿಟ್ಟು ಸಮರ್ಪಿಸಿ. ನನ್ನಲ್ಲೇ ನೆಟ್ಟ ಮನವುಳ್ಳವನಾಗಿ ಬುದ್ಧಿಯೋಗ ಅಂದರೆ ಯೋಗದ ಬುದ್ಧಿಯನ್ನು ಅವಲಂಬಿಸಿ ನಿರಂತರವಾಗಿ ನನ್ನಲ್ಲಿ ಮನವಿಡು. ದುಃಖಗಳನ್ನೆಲ್ಲ ಕಡೆಗಾಣಿಸಲು, ಪರಮತತ್ವನಾದ ಪರಮಾತ್ಮನನ್ನು ಸೇರಲು ಇರುವ ಒಂದೇ ಉಪಾಯ ಯೋಗ. ಅದರ ಕ್ರಿಯೆಯೂ ಒಂದೇ, ಯಜ್ಞದ ಪ್ರಕ್ರಿಯೆ, ಮನ ಇಂದ್ರಿಯಗಳ ಸಂಯಮ, ಶ್ವಾಸ, ಪ್ರಶ್ವಾಸ, ಧ್ಯಾನ ಇತ್ಯಾದಿಗಳ ಮೇಲೆ ನಿಂತಿದೆ. ಅದರ ಪರಿಣಾಮವೂ ಒಂದೇ, ಯಾಂತಿ ಬ್ರಹ್ಮ ಸನಾತನಂ. ಇದರ ಬಗೆಗೆ ಮುಂದೆ ಹೇಳುವನು.
ಮಚ್ಚಿತ್ತ ಸರ್ವದುರ್ಗಾಣಿ मत्प्रसादात्तरिष्यसि। अथ चेत् त्वमहंकारान् न श्रोष्यसि विनंक्ष्यसि।
ಈ ರೀತಿ ನಿರಂತರವಾಗಿ ನನ್ನಲ್ಲಿ ಮನವನ್ನು ಕೀಲಿಸಿದವನಾಗಿ ನೀನು ನನ್ನ ಕೃಪೆಯಿಂದ ಮನಸ್ಸು ಇಂದ್ರಿಯಗಳೆಂಬ ಮಹಾದುರ್ಗಗಳನ್ನು ಅನಾಯಾಸವಾಗಿಯೇ ದಾಟಿ ಹೋಗುವೆ. ಇಂದ್ರಿಯದ್ವಾರ ಜರೋಕಾನಾನ ತಹ ತಹ ಸುರಬೈಟೇ ಕರಿತಾನ ಆವತ್ ದೇಕಹಿ ವಿಷಯ ಬಯಾರಿ ತೇ ಹಟಿ ದೇಹಿ ಕಪಾಟ್ ಉಕಾರಿ. ಇಂದ್ರಿಯಗಳ ದ್ವಾರ ಕಿಟಕಿಗಳು ಬಹಳ, ಅಲ್ಲೆಲ್ಲ ದೇವತೆಗಳು ದಾರಿ ತಪ್ಪಿಸಲು ಬಿಡಾರವನ್ನು ಹೂಡಿಕೊಂಡಿರುವರು. ವಿಷಯಗಳೆಂಬ ತಂಗಾಳಿ ಬೀಸತೊಡಗಿದೊಡನೆ ಬಾಗಿಲುಗಳನ್ನೆಲ್ಲಾ ತೆರೆದುಕೊಂಡು ಆಚೆಗೆ ಸರಿಯುವರು. ಈ ದುರತಿಕ್ರಮವಾದ ದುರ್ಗವನ್ನು ನನ್ನ ಕೃಪೆಯಿಂದ ಎಲ್ಲ ಅಡ್ಡಿ ಅಡಚಣೆಗಳನ್ನು ಹೊಡೆದಟ್ಟಿ ಅತಿಕ್ರಮಿಸಿ ಹೋಗುವೆ. ಅಹಂಕಾರದಿಂದ ಒಂದು ವೇಳೆ ನನ್ನ ಮಾತನ್ನು ಕೇಳದಿದ್ದರೆ ಪರಮಾರ್ಥದಿಂದ ಜಾರಿ ಬಿದ್ದು ಹಾಳಾಗುವೆ. ಮತ್ತೆ ಅದನ್ನೇ ಒತ್ತಿ ಹೇಳುವನು.
ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ.
ಅಹಂಕಾರಕ್ಕೆಡೆಕೊಟ್ಟು ಮತ್ತು ನಾನು ಯುದ್ಧ ಮಾಡುವುದಿಲ್ಲ ಎಂದು ಭಾವಿಸಿದರೆ ನಿನ್ನೀ ನಿಶ್ಚಯ ಸುಳ್ಳೆಂದಾಯಿತು. ಏಕೆಂದರೆ ನಿನ್ನ ಸ್ವಭಾವವು ನಿನ್ನನ್ನು ಬಲವಂತವಾಗಿ ಯುದ್ಧ ಮಾಡಲು ಹಚ್ಚುವುದು.
ಸ್ವಭಾವಜೇನ ಕೌಂತೇಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್.
ಕೌಂತೇಯ, ಮೋಹವಶನಾಗಿ ನೀನು ಯಾವ ಕರ್ಮವನ್ನು ಮಾಡಬಯಸುವುದಿಲ್ಲವೋ ಅದನ್ನು ಸಹ ನಿನ್ನ ಸ್ವಭಾವದಿಂದಲೇ ಹುಟ್ಟಿದ ಕರ್ಮದಿಂದ ಕಟ್ಟು ಒಡೆದು ಪರವಶನಾಗಿ ಮಾಡುವೆ, ಮಾಡಬೇಕಾಗುವುದು. ಪ್ರಕೃತಿಯ ಸಂಘರ್ಷಕ್ಕೆ ಬೆನ್ನು ತೋರದ ನಿನ್ನ ಕ್ಷಾತ್ರ ಸ್ವಭಾವವು ನಿನ್ನನ್ನು ಬಲಾತ್ಕಾರವಾಗಿ ಕರ್ಮಕ್ಕೆ ಪ್ರೇರೇಪಿಸುವುದು. ಪ್ರಶ್ನೆ ಪೂರ್ತಿಯಾಯಿತು. ಈಗ ಆ ಈಶ್ವರನೆಂಬುವನು ಇರುವುದೆಲ್ಲಿ? ಇದನ್ನು ಕುರಿತು ಹೇಳುವನು.
ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ.
ಅರ್ಜುನ, ಈಶ್ವರನು ಸಮಸ್ತ ಭೂತಗಳ ಹೃದಯ ದೇಶದಲ್ಲಿ ನೆಲೆಸಿರುವನು. ಇಷ್ಟು ಸಮೀಪದಲ್ಲಿದ್ದರೂ ಜನರೇಕೆ ತಿಳಿಯುವುದಿಲ್ಲ? ಮಾಯಾರೂಪದ ಯಂತ್ರಾರೂಢವಾಗಿ ಎಲ್ಲರೂ ಭ್ರಮೆಗೊಂಡು ಅಂಡಲೆಯುತ್ತಲೇ ಇರುವರು, ಆದ್ದರಿಂದ ತಿಳಿಯಲಾರರು. ಈ ಯಂತ್ರವು ಬಲು ದೊಡ್ಡ ಬಂಧನ. ಅದು ನಮ್ಮನ್ನು ಮತ್ತೆ ಮತ್ತೆ ನಶ್ವರನಾದ ಕಲೇಬರಗಳಲ್ಲೇ ಸುತ್ತಾಡಿಸುತ್ತಿರುವುದು. ಹಾಗಾದರೆ ಯಾರಿಗೆ ಶರಣಾಗಬೇಕು?
ತಮೇವ ಶರಣಂ ಗಚ್ಛ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ.
ಎಲೈ ಭಾರತ, ಸಂಪೂರ್ಣ ಭಾವದಿಂದ ಈ ಈಶ್ವರನನ್ನೇ ಮರೆಹೋಗು. ಆತನ ಕೃಪಾಪ್ರಸಾದದಿಂದ ನೀನು ಪರಮಶಾಂತಿಯನ್ನು ಶಾಶ್ವತವಾದ ಪರಮಧಾಮವನ್ನು ಸೇರುವೆ. ಆದ್ದರಿಂದ ಧ್ಯಾನ ಮಾಡಬೇಕು. ಎಲ್ಲಿ? ಹೃದಯ ಪ್ರದೇಶದಲ್ಲಿ ಧ್ಯಾನಿಸಬೇಕು. ಇದು ತಿಳಿದಿದ್ದು ಮಂದಿರ, ಮಸೀದಿ, ಚರ್ಚುಗಳೆಂದು ಹುಡುಕುತ್ತಾ ಅಂಡಲೆಯುವುದರಿಂದ ವೃಥಾ ಕಾಲಾಹರಣ ಮಾಡಿದಂತಾಗುವುದು. ಒಂದು ವೇಳೆ ತಿಳುವಳಿಕೆ ಇಲ್ಲದಿದ್ದರೆ ಅಲ್ಲಿಗೆ ಹೋಗುವುದು, ಹೋಗಬಹುದು, ಅದು ಸ್ವಾಭಾವಿಕ. ಈಶ್ವರನ ನೆಲೆವೀಡು ನಮ್ಮ ಹೃದಯ. ಭಗವಂತನ ಚತುರ್ಶ್ಲೋಕಿ ಗೀತೆಯ ಸಾರಾಂಶವೂ ಇದೆ. ನಾನು ಎಲ್ಲೆಡೆಯಲ್ಲೂ ಇರುವೆ, ಆದರೆ ಹೃದಯ ದೇಶದಲ್ಲಿ ಧ್ಯಾನ ಮಾಡಿದಾಗ ಮಾತ್ರ ನಾನು ಪ್ರಾಪ್ತನಾಗುವೆ.
ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈ ತದಶೇಷೇಣ ಯಥೇಚ್ಛಸಿ ತಥಾ ಕುರು.
ಈ ರೀತಿ ನಾನು ಅತಿ ರಹಸ್ಯಮಯವಾದ ಜ್ಞಾನವನ್ನು ನಿನಗೆ ಬೋಧಿಸಿರುವೆ. ಇದರ ಸಂಪೂರ್ಣವಾಗಿ ವಿಚಾರ ಮಾಡಿ ನಂತರ ನಿನಗೆ ತಿಳಿದಂತೆ ಮಾಡು. ಸತ್ಯವಿದೆ, ಶೋಧನೆಯ ಸ್ಥಳವೂ ಇದೆ, ಪ್ರಾಪ್ತಿಯ ಸ್ಥಾನವೂ ಇದೆ. ಆದರೆ ಹೃದಯದಲ್ಲೇ ನೆಲೆಸಿದ್ದರೂ ಈಶ್ವರನು ಕಾಣುವುದಿಲ್ಲ. ಇದಕ್ಕೆ ಉಪಾಯ ಹೇಳುವನು.
ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷಾಮಿ ತೇ ಹಿತಂ.
ಅರ್ಜುನ, ರಹಸ್ಯಗಳಲ್ಲೂ ಅತಿ ರಹಸ್ಯಪೂರ್ಣವಾದ ನನ್ನೀ ಮಾತುಗಳನ್ನಾಲಿಸು. ಹೇಳಿದ್ದಾಗಿದೆ, ಆದರೂ ಕೇಳು. ಸಾಧಕನಿಗೆ ಒಳ್ಳೆಯದನ್ನು ಮಾಡಲು ಇಷ್ಟನು ಸದಾ ಕಟಿಬದ್ಧನಾಗಿರುವನು. ಏಕೆಂದರೆ ನೀನು ನನಗೆ ಅತೀವ ಪ್ರಿಯ. ಆದ್ದರಿಂದ ಈ ಪರಮ ಹಿತಕರವಾದ ವಚನಗಳನ್ನು ನಿನ್ನ ಸಲುವಾಗಿ ಮತ್ತೂ ಹೇಳುವೆ. ಅದೇನು ಅಂದರೆ,
ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ.
ಅರ್ಜುನ, ನೀನು ನನ್ನಲ್ಲೇ ಅನನ್ಯ ಮನವಿಡು, ನನ್ನ ಅನನ್ಯ ಭಕ್ತನಾಗು, ನನ್ನಲ್ಲೇ ಶ್ರದ್ಧಾ ಪರಿಪೂರ್ಣನಾಗು, ನನ್ನನ್ನೇ ನಮಿಸು. ಹೀಗೆ ಮಾಡುವುದರಿಂದ ನೀನು ನನ್ನನ್ನೇ ಹೊಂದುವೆ. ಹೀಗೆಂದು ನಾನು ನಿನಗೆ ಸತ್ಯ ಪ್ರತಿಜ್ಞೆ ಮಾಡಿ ಹೇಳುವೆ. ಏಕೆಂದರೆ ನೀನು ನನಗೆ ಪ್ರೀತಿಪಾತ್ರನು. ಹಿಂದೆ ಈಶ್ವರನು ಹೃದಯ ದೇಶದಲ್ಲಿರುವನೆಂದು ಹೇಳಿದನು, ಈಗ ನನಗೆ ಶರಣು ಬಾ ಎನ್ನುವನು. ನನ್ನೀ ಅತಿ ಗೋಪ್ಯವಾದ ಮಾತನ್ನು ಕೇಳು, ನನಗೆ ಶರಣಾಗು. ವಸ್ತುತಃ ಶ್ರೀಕೃಷ್ಣನು ಹೇಳಬಯಸುವುದೇನು? ಸಾಧಕನಾದವನು ಸದ್ಗುರುವಿಗೆ ಶರಣಾಗುವುದು ಅತ್ಯವಶ್ಯ. ಶ್ರೀಕೃಷ್ಣನು ಪರಿಪೂರ್ಣವಾದ ಓರ್ವ ಯೋಗೇಶ್ವರನು. ಈಗ ಸಮರ್ಪಣೆಯ ವಿಧಿಯನ್ನು ತಿಳಿಸುವನು.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ.
ಸಮಸ್ತ ಧರ್ಮಗಳನ್ನು ತ್ಯಜಿಸಿ, ಅಂದರೆ ನಾನು ಬ್ರಾಹ್ಮಣ ವರ್ಗದ ಕರ್ತೃ, ನಾನು ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಎಲ್ಲಾ ವಿಚಾರಗಳನ್ನು ತೊರೆದು ನನಗೆ ಅನನ್ಯ ಶರಣಾಗು. ನಾನು ನಿನ್ನನ್ನು ಸಂಪೂರ್ಣ ಪಾಪಗಳಿಂದ ಬಿಡುಗಡೆ ಮಾಡುವೆ, ಚಿಂತಿಸಬೇಡ. ಈ ಎಲ್ಲ ಬ್ರಾಹ್ಮಣ ಕ್ಷತ್ರಿಯ ಇತ್ಯಾದಿ ವರ್ಣಗಳ ಗೋಜಿಗೆ ಹೋಗದೆ ಈ ಕರ್ಮ ಮಾರ್ಗದಲ್ಲಿ ನಾನು ಯಾವ ರೀತಿ ಇದ್ದೇನೋ ಹಾಗೆಯೇ ಅನನ್ಯ ಭಾವದಿಂದ ಶರಣಾಗತನಾಗುವವನು, ಇಷ್ಟನೋರ್ವನನ್ನುಳಿದು ಬೇರೆಡೆ ಕಣ್ಣೆತ್ತಿಯೂ ನೋಡದವನು, ಅಂಥವನ ಕ್ರಮವಾದ ವರ್ಣ ಪರಿವರ್ತನೆ ಆತನ ಏಳಿಗೆ, ಆತನ ಪೂರ್ಣ ಪಾಪಗಳ ನಿವೃತ್ತಿ, ಇವೆಲ್ಲ ಜವಾಬ್ದಾರಿಗಳನ್ನು ಇಷ್ಟವಾದ ಸದ್ಗುರು ಸ್ವತಃ ತನ್ನ ಕೈಗೆತ್ತಿಕೊಳ್ಳುವನು. ಪ್ರತಿಯೋರ್ವ ಮಹಾಪುರುಷರು ಇದನ್ನೇ ಹೇಳಿರುವರು. ಶಾಸ್ತ್ರವು ಬರವಣಿಗೆಯಲ್ಲಿ ಬಂದೊಡನೆ ಇದು ಎಲ್ಲರಿಗಾಗಿ ಎಂದೆನಿಸುವುದು, ಆದರೆ ಅದಿರುವುದು ಕೇವಲ ಶ್ರದ್ಧಾಳುವಿಗಾಗಿ. ಅರ್ಜುನನು ಅಧಿಕಾರಿ, ಆದ್ದರಿಂದ ಆತನಿಗೆ ಮತ್ತೆ ಮತ್ತೆ ಒತ್ತಿ ಹೇಳಿದನು. ಈಗ ಯೋಗೇಶ್ವರನು ಸ್ವತಃ ನಿರ್ಣಯವನ್ನು ನೀಡುವನು, ಇದಕ್ಕೆ ಯಾರು ಅಧಿಕಾರಿಗಳು?
ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ.
ಅರ್ಜುನ, ಈ ಪ್ರಕಾರ ನಿನ್ನ ಹಿತದ ಸಲುವಾಗಿ ಹೇಳಿದ ಈ ಗೀತೆಯ ಉಪದೇಶಗಳನ್ನು ಎಂದೂ ಮರೆತು ಕೂಡ ಅಪತಪಸ್ವಿಯಾದ ಮನುಷ್ಯನಿಗಾಗಲಿ, ಅಭಕ್ತನಾದವನಿಗಾಗಲಿ, ಶುಶ್ರೂಷೆ ಮಾಡಿದವನಿಗಾಗಲಿ, ನನ್ನ ಮೇಲೆ ಅಸೂಯೆ ತಾಳಿದವನಿಗಾಗಲಿ, ಅಂದರೆ ಇದು ಹೀಗಲ್ಲ, ಇದು ತಪ್ಪು ಎಂದು ಸುಳ್ಳು ಆಲೋಚನೆ ಮಾಡುವವನಿಗಾಗಲಿ ಹೇಳಕೂಡದು. ಮಹಾಪುರುಷನೇ ಆಗಿದ್ದರೂ ಆತನನ್ನು ಸ್ತೋತ್ರ ಮಾಡುವವರೊಂದಿಗೆ ಹಲವಾರು ದೂಷಕರೂ ಇದ್ದಿರಬಹುದು, ಅಂತಹವರ ಮುಂದೆ ಹೇಳಬಾರದು. ಹಾಗಾದರೆ ಯಾರಿಗೆ ಹೇಳಬೇಕೆಂಬ ಪ್ರಶ್ನೆ ಸಹಜವೇ.
ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮೈ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ.
ಯಾವ ಮನುಷ್ಯನು ನನ್ನಲ್ಲಿ ಪರಮ ಪ್ರೀತಿಯಿಟ್ಟು ಈ ಪರಮ ರಹಸ್ಯಮಯವಾದ ಗೀತೆಯ ಉಪದೇಶಗಳನ್ನು ನನ್ನ ಭಕ್ತರಿಗೆ ನೀಡುವನೋ ಆತನು ನಿಸ್ಸಂಶಯವಾಗಿ ನನ್ನನ್ನೇ ಪಡೆಯುವನು. ಅಂದರೆ ಆಲಿಸುವ ಭಕ್ತನೂ ಸಹ ನನ್ನನ್ನೇ ಸೇರುವನು. ಏಕೆಂದರೆ ಉಪದೇಶವನ್ನು ಮನವಿಟ್ಟು ಕೇಳಿ ಅದನ್ನು ಹೃದಯಂಗಮ ಮಾಡಿಕೊಂಡು ಅದರಂತೆ ನಡೆಯುವನು ಹಾಗೂ ಪಾರುಗಾಣುವನು. ಈಗ ಉಪದೇಶ ನೀಡುವವನಿಗೆ ಹೇಳುವನು,
ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾನ ಚ ಮೇ ತಸ್ಮಾನ್ ಅನ್ಯ ಪ್ರಿಯತರೋಭುವಿ.
ಆತನಿಗಿಂತ ಹೆಚ್ಚಿನ ಪ್ರೀತಿಪಾತ್ರ ನನಗಿರುವುದಿಲ್ಲ, ಆತನಿಗಿಂತಲೂ ಹೆಚ್ಚಾದವನು ನನಗೆ ಈ ಪೃಥ್ವಿಯಲ್ಲಿ ಬೇರಾರೂ ಇರಲಾರರು. ಯಾರಿಗಿಂತ? ನನ್ನ ಭಕ್ತರ ನಡುವೆ ನನ್ನ ಈ ಉಪದೇಶಗಳನ್ನು ನೀಡುವವನಿಗಿಂತ ಅವರನ್ನು ಆ ಪಥದಲ್ಲಿ ಇಳಿಸುವನು, ಮುನ್ನಡೆಸುವನು. ಶ್ರೇಯಸ್ಸಿಗೆ ಇದೊಂದೇ ಸ್ತೋತ್ರ, ರಾಜಮಾರ್ಗ. ಈಗ ಅಧ್ಯಯನವೇನೆಂದು ನೋಡೋಣ.
ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ.
ಯಾವ ಪುರುಷನು ಧರ್ಮಮಯವಾದ ನಮ್ಮೀ ಸಂವಾದವನ್ನು ಅಧ್ಯೇಷ್ಯದೇ, ಚೆನ್ನಾಗಿ ಅಭ್ಯಸಿಸುವನೋ ಆತನ ಮೂಲಕ ನಾನು ಜ್ಞಾನಯಜ್ಞದಿಂದ ಪೂಜಿತನಾಗುವೆ. ಜ್ಞಾನದಲ್ಲಿ ಪರಿಣತವಾಗುವ ಯಜ್ಞ ಎಂದರ್ಥ. ಇದರ ಸ್ವರೂಪವನ್ನು ಹಿಂದೆ ತಿಳಿಸಲಾಗಿದೆ. ಅದರ ತಾತ್ಪರ್ಯ ಸಾಕ್ಷಾತ್ಕಾರದೊಂದಿಗೆ ದೊರೆಯುವ ಅನುಭೂತಿ ತಿಳಿವು. ಇದು ನನ್ನ ಎಣಿಕೆ.
ಶ್ರದ್ಧಾವಾನನ ಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣಾ.
ಯಾವಾತನು ಶ್ರದ್ಧಾಯುಕ್ತವಾಗಿ ಅಸೂಯಾರಹಿತವಾಗಿ ಇದನ್ನು ಕೇವಲ ಆಲಿಸುವನೋ ಆತನು ಸಹ ಪಾಪದಿಂದ ಮುಕ್ತವಾಗಿ ಉತ್ತಮ ಕರ್ಮ ಮಾಡಿದವರ ಶ್ರೇಷ್ಠ ಲೋಕಗಳನ್ನು ಪಡೆಯುವನು. ಅರ್ಥಾತ್ ಮಾಡಿದರೂ ಪಾರುಗಾಣದಿದ್ದರೂ ಆಗಲೂ ಉತ್ತಮ ಲೋಕವು ಪ್ರಾಪ್ತವಾಗುವುದು. ಏಕೆಂದರೆ ಚಿತ್ತವು ಉಪದೇಶಗಳನ್ನು ಗ್ರಹಿಸುತ್ತಲೇ ಇರುವುದಿಲ್ಲವೇ. ಇಲ್ಲಿ 66-71 ಶ್ಲೋಕದವರೆಗೆ ಭಗವಾನ್ ಶ್ರೀಕೃಷ್ಣನು ಅನಧಿಕಾರಿಗಳಿಗೆ ಗೀತೆಯ ಉಪದೇಶವನ್ನು ನೀಡಬಾರದೆಂದೂ ಶ್ರದ್ಧಾಳುವಿಗೆ ಅವಶ್ಯವಾಗಿ ನೀಡಬೇಕೆಂದೂ ಕೇಳುವವನು ಸಹ ತನ್ನನ್ನು ಸೇರುವನೆಂದು ಹೇಳಿರುವನು. ಏಕೆಂದರೆ ಅತಿ ಗೋಪನೀಯವಾದ ವಿಚಾರಗಳನ್ನು ಕೇಳಿ ವ್ಯಕ್ತಿಯು ಅದರಂತೆ ನಡೆಯಲೆತ್ನಿಸುವನು. ಭಕ್ತರಲ್ಲಿ ಈ ಉಪದೇಶಗಳನ್ನು ಹಂಚುವಾತನು ನನಗೆ ಅತ್ಯಂತ ಪ್ರಿಯನಾಗುವನು. ಅಧ್ಯಯನ ಮಾಡುವವನಿಂದ ನಾನು ಜ್ಞಾನ ಯಜ್ಞದಿಂದ ಪೂಜಿಸಲ್ಪಟ್ಟಂತಾಗುವುದು. ಯಜ್ಞದ ಪರಿಣಾಮವೇ ಜ್ಞಾನ. ಗೀತೆಯಲ್ಲಿ ಹೇಳುವಂತೆ ಕರ್ಮ ಮಾಡುವ ಸಾಮರ್ಥ್ಯವಿಲ್ಲದವನು ಅದನ್ನು ಶ್ರದ್ಧೆಯಿಟ್ಟು ಆಲಿಸಿ ಕೇಳಿದರೂ ಸಾಕು, ಪುಣ್ಯ ಲೋಕಗಳನ್ನು ಆತನು ಸೇರುವನು. ಈ ರೀತಿ ಭಗವಾನ್ ಶ್ರೀಕೃಷ್ಣನು ಈ ಗೀತಾಶಾಸ್ತ್ರವನ್ನು ಹೇಳುವ, ಕೇಳುವ, ಅಧ್ಯಯನ ಮಾಡುವ ಫಲವನ್ನು ವರ್ಣಿಸಿರುವನು. ಪ್ರಶ್ನೆ ಪೂರ್ತಿಯಾಯಿತು. ಈಗ ಕಡೆಯಲ್ಲಿ ಆತನು ಅರ್ಜುನನಿಗೆ ಕೇಳುವನು, ಎಲ್ಲ ಅರ್ಥವಾಯಿತೇ ಎಂದು.
ಕಚ್ಚಿದೇ ತಚ್ಛ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಂಮೋಹ ಪ್ರನಷ್ಟಸ್ತೆ ಧನಂಜಯ.
ಎಲೆ ಪಾರ್ಥ, ನೀನು ನನ್ನೀ ವಚನಗಳನ್ನು ಏಕಾಗ್ರ ಚಿತ್ತನಾಗಿ ಕೇಳಿದೆ ತಾನೆ. ಅಜ್ಞಾನದಿಂದ ಜನಿಸಿದ ನಿನ್ನ ಮೋಹಗಳೆಲ್ಲವೂ ದೂರವಾದವಷ್ಟೇ. ಅದಕ್ಕೆ ಅರ್ಜುನನು ಹೇಳುವನು. ಅರ್ಜುನ ಉವಾಚ.
ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ ಮಯಾ ಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ.
ಎಲೆ ಅಚ್ಯುತನೇ, ನಿನ್ನ ಕೃಪೆಯಿಂದ ನನ್ನ ಮೋಹವೆಲ್ಲವೂ ನಾಶವಾಯಿತು. ನನಗೀಗ ಸ್ಮೃತಿಯುಂಟಾಗಿದೆ. ಈಗ ನಾನು ಸಂಶಯರಹಿತನಾಗಿ ದೃಢವಾಗಿ ನಿಂತಿರುವೆ. ನಿನ್ನ ಆಜ್ಞೆಯನ್ನು ಪರಿಪಾಲಿಸುವೆ. ಹಿಂದೆ ಸೈನ್ಯಗಳನ್ನು ನಿರೀಕ್ಷಿಸುತ್ತಾ ಎರಡೂ ಬದಿಗಳಲ್ಲಿ ಸ್ವಜನರೇ ತುಂಬಿರುವುದನ್ನು ಕಂಡು ಅರ್ಜುನನು ಚಿಂತಾಕುಲನಾಗಿದ್ದನು. ಆತನು ವಿಜ್ಞಾಪಿಸಿಕೊಂಡನು, ಗೋವಿಂದ, ಈ ಸ್ವಜನರನ್ನೆಲ್ಲ ಕೊಂದು ನಾವು ಹೇಗೆ ತಾನೇ ಸುಖಿಯಾದೆವು? ಇಂತಹ ಯುದ್ಧದಿಂದ ಶಾಶ್ವತವಾದ ಕುಲಧರ್ಮಗಳೇ ನಾಶವಾಗುವು. ನಮ್ಮ ಪಿತೃಗಳು ಪಿಂಡೋದಕ ಕ್ರಿಯೆಗಳೂ ಇಲ್ಲದಿರುವಂತಾಗುವರು. ವರ್ಣಸಂಕರವಾಗುವುದು, ತಿಳುವಳಿಕೆ ಇದ್ದೂ ನಾವು ಪಾಪಕೃತ್ಯದಲ್ಲಿ ತೊಡಗಿದಂತಾಗುವುದು. ಹೀಗಾಗದಂತೆ ಉಪಾಯ ಮಾಡಬಾರದೇಕೆ? ಶಸ್ತ್ರಧಾರಿಗಳಾದ ಈ ಕೌರವರು ನಿಶಸ್ತ್ರನಾದ ನನ್ನನ್ನು ಬೇಕಾದರೆ ಕೊಂದು ಬಿಡಲಿ, ಆ ಸಾವೇ ಲೇಸು, ನಾನು ಕಾದುವುದಿಲ್ಲ. ಗೋವಿಂದ ಹೀಗೆ ಹೇಳುತ್ತಾ ಅವನು ರಥದ ಹಿಂಭಾಗಕ್ಕೆ ಸರಿದು ಬಿಟ್ಟನು. ಈ ರೀತಿ ಅರ್ಜುನನು ಗೀತೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನ ಮುಂದೆ ಪ್ರಶ್ನೆ ಪರಿಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದನು. 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ತಾನು ಪರಮ ಶ್ರೇಯಸ್ಸನ್ನು ಪಡೆಯುವ ಸಾಧನವಾವುದು ಎಂದು, 2ನೇ ಅಧ್ಯಾಯದ 54ನೇ ಶ್ಲೋಕದಲ್ಲಿ ಸ್ಥಿತಪ್ರಜ್ಞ ಮಹಾಪುರುಷನ ಲಕ್ಷಣಗಳೇನು ಎಂದು, 3ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ನಿನ್ನ ದೃಷ್ಟಿಯಲ್ಲಿ ಜ್ಞಾನಯೋಗವು ಸರ್ವಶ್ರೇಷ್ಠವೆಂದಾದರೆ ನನ್ನನ್ನೇಕೆ ಈ ಭಯಂಕರವಾದ ಕರ್ಮಕಾಂಡಕ್ಕೆ ತಳ್ಳುತ್ತಿರುವೆ ಎಂದು, 3ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಮನುಷ್ಯನು ಇಷ್ಟವಿಲ್ಲದಿದ್ದರೂ ಅದರ ಪ್ರೇರಣೆಯಿಂದ ಪಾಪಾಚರಣೆಗಿಳಿಯುವನು ಎಂದು, 4ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ನನ್ನ ಜನ್ಮವು ಇತ್ತೀಚೆಗೆ, ಸೂರ್ಯನ ಜನ್ಮ ಬಲು ಹಿಂದೆ, ಅಂದಮೇಲೆ ಕಲ್ಪದಾದಿಯಲ್ಲಿ ನೀನು ಯೋಗವನ್ನು ಸೂರ್ಯನಿಗೆ ನೀಡಿರುವೆ ಎಂಬುದನ್ನು ಹೇಗೆ ನಂಬುವುದು ಎಂದು, 5ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ನೀನು ಒಮ್ಮೆ ಸನ್ಯಾಸವನ್ನು ಮತ್ತೊಮ್ಮೆ ನಿಷ್ಕಾಮಕರ್ಮವನ್ನು ಎತ್ತಿ ಹಿಡಿದು ಹೊಗಳುವೆ, ನಿಶ್ಚಯ ಮಾಡಿ ಯಾವುದಾದರೊಂದನ್ನು ಹೇಳಿದರೆ ಅದರಂತೆ ನಡೆದುಕೊಂಡು ಪರಮ ಶ್ರೇಯಸ್ಸನ್ನು ಪಡೆಯಲಾದೀತು ಎಂದು, 6ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿ ಮನಸ್ಸು ಚಂಚಲವಾದುದು ಅಂದ ಮೇಲೆ ಶಿಥಿಲ ಪ್ರಯತ್ನವುಳ್ಳ ಶ್ರದ್ಧಾಳು ಪುರುಷನು ನಿನ್ನನ್ನು ಪಡೆಯದೆ ಬೇರಾವ ದುರ್ಗತಿಯನ್ನು ಪಡೆಯುವನು ಎಂದು, 8ನೇ ಅಧ್ಯಾಯದ 1ನೇ 2ನೇ ಶ್ಲೋಕಗಳಲ್ಲಿ ಗೋವಿಂದ ನೀನು ವರ್ಣನೆ ಮಾಡಿದ ಬ್ರಹ್ಮವೆಂಬುದಾವುದು, ಆಧ್ಯಾತ್ಮ ಎನ್ನುವುದಾವುದು, ಅಧಿದೈವ ಅಧಿಭೂತ ಎಂಬುದೇನು, ಈ ಶರೀರದಲ್ಲಿ ಅಧಿಯಜ್ಞ ಎಂಬುದೇನು, ಆ ಕರ್ಮವಾವುದು, ಕಡೆ ಕಾಲದಲ್ಲಿ ನೀವು ಯಾವ ರೀತಿ ಸ್ಮರಣೆಗೆ ಬರುವೆ, ಹೀಗೆ 7 ಪ್ರಶ್ನೆಗಳನ್ನು 10ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ನಿರಂತರವಾಗಿ ಚಿಂತನೆ ಮಾಡುತ್ತಾ ನಾನು ಯಾವ ಯಾವ ಭಾವಗಳ ಮೂಲಕ ನಿನ್ನ ಸ್ಮರಣೆ ಮಾಡಲಿ ಎಂದು, 11ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ನೀನು ವರ್ಣಿಸಿರುವ ವಿಭೂತಿಗಳನ್ನೆಲ್ಲ ತಾನು ಪ್ರತ್ಯಕ್ಷ ನೋಡಬಯಸುವೆ ಎಂದು, 12ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಅನನ್ಯ ಶ್ರದ್ಧೆಯಿಂದ ನಿನ್ನನ್ನು ನಿರಂತರ ಉಪಾಸಿಸುವ ಭಕ್ತ ಜನರು ನೀನು ಅಕ್ಷರನು, ಅನಾದಿ, ಅನಂತ, ಅವ್ಯಕ್ತ ಎಂದು ಉಪಾಸನೆ ಮಾಡುವವರು, ಇವರಿಬ್ಬರಲ್ಲಿ ಶ್ರೇಷ್ಠ ಯೋಗ ಉತ್ತಮರು ಯಾರು ಎಂದು, 14ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ತ್ರಿಗುಣಾತೀತನಾದ ಪುರುಷನು ಯಾವ ಲಕ್ಷಣಗಳಿಂದ ಕೂಡಿರುವನು ಹಾಗೂ ಯಾವ ಉಪಾಯದಿಂದ ತ್ರಿಗುಣಗಳನ್ನೂ ಮೀರಿ ಹೋಗುವುದು ಎಂದು, 17ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಮೇಲೆ ಹೇಳಿದ ಶಾಸ್ತ್ರವಿಧಿಗಳೊಂದೂ ಇಲ್ಲದೆ ಬರಿಯ ಶ್ರದ್ಧೆಯಿಟ್ಟು ಯಜನ ಮಾಡುವವನ ಗತಿ ಏನಾದೀತು ಎಂದು, 18ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇ ಮಹಾಬಾಹು, ನಾನು ತ್ಯಾಗ ಮತ್ತು ಸನ್ಯಾಸಗಳ ಯಥಾರ್ಥ ಸ್ವರೂಪವನ್ನು ಬೇರೆ ಬೇರೆಯಾಗಿ ವರ್ಣಿಸು ಎಂದು, ಹೀಗೆ ಅನೇಕ ಪ್ರಶ್ನೆಗಳನ್ನು ಮಾಡುವನು. ಇದೇ ರೀತಿ ಅರ್ಜುನನು ಪ್ರಶ್ನೆಗಳನ್ನು ಮಾಡುತ್ತಾ ಹೋಗುವನು. ಅವನಿಗೆ ಮಾಡಲಾಗದ ಅನೇಕ ಗೋಪನೀಯ ರಹಸ್ಯಗಳನ್ನು ಶ್ರೀಕೃಷ್ಣನು ತೋರಿಸಿಕೊಟ್ಟನು. ಅವುಗಳಿಗೆಲ್ಲ ಸಮಾಧಾನವನ್ನು ಕಂಡುಕೊಂಡ ನಂತರ ಅರ್ಜುನನು ಪ್ರಶ್ನೆಗಳಿಂದ ವಿರತನಾದನು. ಅವನೆಂದನು, ಹೇ ಗೋವಿಂದ, ಇನ್ನು ನಾನು ನಿನ್ನ ಅಪ್ಪಣೆಯನ್ನು ಪಾಲಿಸುವೆ. ಈ ಪ್ರಶ್ನೆಗಳು ವಸ್ತುತಃ ಮಾನವ ಮಾತ್ರನಿಗೆ ಇರುವಂತಹದ್ದು. ಈ ಎಲ್ಲಾ ಪ್ರಶ್ನೆಗಳಿಗೆ ಸಮಾಧಾನ ದೊರೆತ ವಿನಃ ಯಾವ ಸಾಧಕನೂ ಶ್ರೇಯೋ ಮಾರ್ಗದಲ್ಲಿ ಮುನ್ನಡೆಯಲಾರನು. ಆದ್ದರಿಂದ ಸದ್ಗುರುವಿನ ಆದೇಶವನ್ನು ಪಾಲಿಸಲು, ಶ್ರೇಯೋ ಮಾರ್ಗದಲ್ಲಿ ಮುನ್ನಡೆಯಲು ಸಂಪೂರ್ಣ ಗೀತೆಯ ಶ್ರವಣ ಅತ್ಯವಶ್ಯ. ಅರ್ಜುನನಿಗೆ ಸಮಾಧಾನವಾಯಿತು. ಒಡನೆಯೇ ಯೋಗೇಶ್ವರನಾದ ಶ್ರೀಕೃಷ್ಣನ ಶ್ರೀಮುಖದಿಂದ ಹೊರಡುತ್ತಿದ್ದ ವಾಣಿಯೂ ನಿಂತಿತು. ಈಗ ಸಂಜಯನು ಹೇಳುವನು, 11ನೇ ಅಧ್ಯಾಯದಲ್ಲಿ ವಿರಾಟ ರೂಪವನ್ನು ತೋರಿಸಿದ ನಂತರ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಅನನ್ಯ ಭಕ್ತಿಯ ಮುಖಾಂತರ ನನ್ನನ್ನು ಈ ರೂಪದಲ್ಲಿ ನೋಡಲು ಸಾಧ್ಯ. ತತ್ವದಿಂದರಿಯಲು ಮತ್ತು ಹೊಂದಲು ನಾನು ಅತಿ ಸುಲಭನು. ಈ ರೀತಿ ದರ್ಶನ ಮಾಡುವವನು ನನ್ನ ಸ್ವರೂಪವನ್ನು ಪಡೆಯುವನು. ಆದರೆ ಈಗ ಇಲ್ಲಿ ಅರ್ಜುನನಿಗೆ ಕೇಳುವನು, ಅರ್ಜುನ, ಈಗ ನಿನ್ನ ಮೋಹವೆಲ್ಲ ತೊಲಗಿತೇ? ಅರ್ಜುನನೆಂದನು, ಈಗ ನನ್ನ ಮೋಹ ದೂರವಾಯಿತು, ಸ್ಮೃತಿಯೂ ಈಗ ಲಬ್ಧವಾಗಿದೆ. ನೀನೀಗ ಹೇಳುವಂತೆ ಮಾಡುವೆ. ದರ್ಶನವಾದೊಡನೆ ಅರ್ಜುನನು ಮುಕ್ತನಾಗಬೇಕಿತ್ತು. ವಸ್ತುತಃ ಅರ್ಜುನನಿಗೆ ಏನಾಗಬೇಕಿತ್ತೋ ಅದು ಆಯಿತು. ಆದರೆ ಶಾಸ್ತ್ರವು ಮುಂದಿನ ಪೀಳಿಗೆಗೋಸ್ಕರ ನಿರ್ಮಿತವಾಗುವುದು. ಅದರ ಪ್ರಯೋಜನವು ನಿಮಗೆಲ್ಲರಿಗೆ. ಸಂಜಯ ಉವಾಚ.
ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ.
ಸಂಜಯನು ಹೇಳುವನು, ಈ ರೀತಿ ನಾನು ವಾಸುದೇವ ಮತ್ತು ಮಹಾತ್ಮನಾದ ಅರ್ಜುನ. ಅರ್ಜುನನು ಮಹಾತ್ಮನು, ಯೋಗಿ, ಸಾಧಕನು, ಕೊಲ್ಲಲು ನಿಂತ ಬಿಲ್ಲುಗಾರನಲ್ಲ. ಈ ವಿಲಕ್ಷಣವೂ ರೋಮಾಂಚಕವೂ ಆದ ಸಂವಾದವನ್ನು ಕೇಳಿದೆ. ನಿನಗೆ ಕೇಳುವ ಸಾಮರ್ಥ್ಯ ಹೇಗೆ ಬಂತು ಎಂಬುದಕ್ಕೆ ಮುಂದೆ ಹೇಳುವನು.
ವ್ಯಾಸ ಪ್ರಸಾದಾಶ್ರಿತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ.
ಶ್ರೀ ವ್ಯಾಸರ ಕೃಪೆಯಿಂದಲೂ, ಅವರಿತ್ತ ದಿವ್ಯ ದೃಷ್ಟಿಯ ಪ್ರಭಾವದಿಂದಲೂ ನಾನು ಈ ಪರಮ ಗೋಪ್ಯವಾದ ಯೋಗವನ್ನು ಸಾಕ್ಷಾತ್ ಹೇಳುತ್ತಿರುವ ಸ್ವಯಂ ಶ್ರೀ ಯೋಗೇಶ್ವರನಾದ ಕೃಷ್ಣನ ಮುಖದಿಂದ ಕೇಳಿದೆ. ಸಂಜಯನು ಶ್ರೀಕೃಷ್ಣನನ್ನು ಯೋಗೇಶ್ವರನೆಂದು ಮಾನ್ಯ ಮಾಡಿರುವನು. ಸ್ವತಃ ಯೋಗಿಯಾಗಿದ್ದು ಅನ್ಯರಿಗೂ ಯೋಗವನ್ನು ನೀಡುವಾತನು ಯೋಗೇಶ್ವರನು.
ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸೌವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹಿಷ್ಯಾಮಿ ಚ ಮುಹುರ್ಮುಹು.
ಹೇ ಧೃತರಾಷ್ಟ್ರ ಮಹಾರಾಜ, ಕೇಶವಾರ್ಜುನರ ಈ ಪರಮ ಮಂಗಳಕರವಾದ ಹಾಗೂ ಅದ್ಭುತವಾದ ಸಂವಾದವನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳುತ್ತಾ ನನಗೆ ಹರ್ಷವಾಗುತ್ತಿದೆ. ಆದ್ದರಿಂದ ಈ ಸಂವಾದವನ್ನು ನೆನಪಿಸಿಕೊಳ್ಳುತ್ತಾ ಇರಬೇಕು. ಈ ನೆನಪಿನಿಂದ ಹರ್ಷಿತನಾಗಬೇಕು. ಈಗ ಆತನ ಸ್ವರೂಪವನ್ನು ನೆನೆದು ಸಂಜಯನು ಹೇಳುವನು,
ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ರಿಷ್ಯಾಮಿ ಚ ಪುನಃ ಪುನಃ.
ಹೇ ರಾಜನ್, ಹರಿಯ ಅದ್ಭುತ ರೂಪವನ್ನು ಮತ್ತೆ ಮತ್ತೆ ನೆನೆದು ನನ್ನ ಮನದಲ್ಲಿ ಅಚ್ಚರಿಯುಂಟಾಗಿದೆ. ಪುನಃ ಪುನಃ ಹರ್ಷ ಉಂಟಾಗುತ್ತಿದೆ. ಇಷ್ಟದ ಸ್ವರೂಪವು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹದ್ದು. ಕಡೆಯಲ್ಲಿ ಸಂಜಯನು ನಿರ್ಣಯವನ್ನು ಹೇಳುವನು,
ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ तत्र श्रीर्विजयो भूतिः ध्रुवा नीतिर्मतिर्मम।
ರಾಜನ್, ಯೋಗೇಶ್ವರನಾದ ಶ್ರೀಕೃಷ್ಣನೂ ಧನುರ್ಧರನಾದ ಪಾರ್ಥನೂ ಧ್ಯಾನವೇ ಧನಸ್ಸು, ಇಂದ್ರಿಯಗಳ ದೃಢತೆಯೇ ಗಾಂಡೀವ. ಅರ್ಥಾತ್ ಸ್ಥಿರಭಾವದಿಂದ ಧ್ಯಾನಮಗ್ನಾಗಿರುವ ಅರ್ಜುನ ಇರುವರೋ ಅಲ್ಲಿ ಗೆಲುವು, ಅಲ್ಲಿ ಸಿರಿ, ಅಲ್ಲಿಯೇ ಐಶ್ವರ್ಯ. ಈಶ್ವರ ವಿಭೂತಿಯ ಚಲ ಸಂಸಾರದಲ್ಲಿ ಅಚಲವಾದ ನೀತಿ ಇದು ನನ್ನ ಮತ. ಇಂದು ಧನುರ್ಧಾರಿಯಾದ ಅರ್ಜುನನಿಲ್ಲ, ಆ ನೀತಿ, ಆ ಐಶ್ವರ್ಯ, ಆ ಸಿರಿ ಸಂಪದಗಳು ಅರ್ಜುನನಿಗೇ ಸೀಮಿತವಾಯಿತೇ? ಅದು ಆ ಕಾಲಕ್ಕೆ ಮಾತ್ರವೇ? ದ್ವಾಪರಕ್ಕೆ ಅದು ಮುಗಿಯಿತೇ? ಹಾಗೇನಿಲ್ಲ. ಯೋಗೇಶ್ವರನಾದ ಶ್ರೀಕೃಷ್ಣನು ತಾನು ಎಲ್ಲರ ಹೃದಯ ದೇಶದಲ್ಲಿ ನೆಲೆಸಿರುವೆನೆಂದು ಹೇಳಿರುವನು, ನಿಮ್ಮ ಹೃದಯದಲ್ಲೂ ಇರುವನು. ಅರ್ಜುನ ಎಂದರೆ ಅನುರಾಗ. ಅನುರಾಗವೆಂಬುದು ನಿಮ್ಮ ಅಂತಃಕರಣದಲ್ಲಿ ಇಷ್ಟೋನ್ಮುಖವಾಗಿ ಉಕ್ಕುವ ಹಂಬಲ. ಅಂತ ಅನುರಾಗ ನಿಮ್ಮಲ್ಲಿದ್ದುದಾದರೆ ವಿಜಯವೆಂಬುದು ಎಂದಿಗೂ ಇದ್ದುದೆ, ಹಿಂದೆಂದೂ ಇತ್ತು ಎಂದಷ್ಟೇ ಅಲ್ಲ, ಪ್ರಾಣಿಯು ಇರುವವರೆಗೆ ಅದರ ಹೃದಯ ದೇಶದಲ್ಲಿ ಪರಮಾತ್ಮನ ಇರವು ಸ್ಥಿರ. ವಿಕಲ ಆತ್ಮವು ಅವನನ್ನು ಪಡೆಯಲು ಹಾತೊರೆದಾಗ ಆ ಪ್ರಾಣಿಗಳಲ್ಲಿ ಯಾರ ಹೃದಯದಲ್ಲೇ ಆಗಲಿ ಅವನನ್ನು ಪಡೆಯಬೇಕೆಂಬ ಇಚ್ಛೆ ಉಮ್ಮಳಿಸಿದಾಗ ಆತನೇ ಅರ್ಜುನನ ಪಾಲಿನ ಅನುರಾಗಿಯಾಗುವನು. ಆದ್ದರಿಂದ ಮನುಷ್ಯ ಮಾತ್ರನಿಗೆ ಪರಮಾತ್ಮನ ಬಯಕೆ, ಅವನನ್ನು ಪಡೆಯುವ ಹಂಬಲ ಇರಲು ಸಾಧ್ಯ. ನಿಷ್ಕರ್ಷೆ: ಇದು ಗೀತೆಯ ಸಮಾಪ್ತಿಯಾಗುವ ಅಧ್ಯಾಯ. ಆರಂಭದಲ್ಲೇ ಅರ್ಜುನನ ಪ್ರಶ್ನೆ: ಪ್ರಭು, ನಾನು ತ್ಯಾಗ ಮತ್ತು ಸನ್ಯಾಸಗಳ ಭೇದವನ್ನೂ ಅವುಗಳ ಸ್ವರೂಪವನ್ನೂ ತಿಳಿಯಬಯಸುತ್ತೇನೆ. ಇದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಪ್ರಚಲಿತವಾಗಿದ್ದ ನಾಲ್ಕು ಮತಗಳನ್ನು ಉಲ್ಲೇಖಿಸುವನು. ಇವುಗಳಲ್ಲಿ ಒಂದು ಸರಿಯಾಗಿ ಇತ್ತು, ಅದಕ್ಕೆ ಹೊಂದುವಂತಹ ಒಂದು ನಿರ್ಣಯವನ್ನು ತಿಳಿಸಿದನು. ಯಜ್ಞ, ದಾನ, ತಪಸ್ಸು ಯಾವ ಕಾಲದಲ್ಲೇ ಆಗಿಬಿಡುವಂತಹದ್ದಲ್ಲ, ಇದು ವಿದ್ವಾಂಸರನ್ನೂ ಪವಿತ್ರಗೊಳಿಸುವಂತಹದ್ದು. ಈ ಮೂರರನ್ನು ಇಟ್ಟುಕೊಂಡು ಇವಕ್ಕೆ ವಿರೋಧಿಯಾದ ವಿಕಾರಗಳನ್ನು ತ್ಯಜಿಸುವುದೇ ವಾಸ್ತವಿಕ ತ್ಯಾಗ, ಇದು ಸಾತ್ವಿಕ ತ್ಯಾಗ. ಫಲೇಚ್ಛೆಯೊಂದಿಗೆ ಮಾಡುವ ತ್ಯಾಗ ರಾಜಸವಾದುದು. ಮೋಹದಿಂದ ನಿಯತಕರ್ಮವನ್ನೇ ತ್ಯಜಿಸುವುದು ತಾಮಸ. ಸನ್ಯಾಸವು ತ್ಯಾಗದ ಪರಮೋತ್ಕೃಷ್ಟ ಸ್ಥಿತಿ. ನಿಯತಕರ್ಮ ಮತ್ತು ಧ್ಯಾನ ಜನಿತ ಸುಖವು ಶಾಶ್ವತವಾದುದು. ಇಂದ್ರಿಯ ಮತ್ತು ವಿಷಯಗಳ ಭೋಗ ರಾಜಸವಾದುದು ಮತ್ತು ತೃಪ್ತಿ ನೀಡುವ ಅನ್ನದ ಉತ್ಪತ್ತಿಯಿಂದ ರಹಿತವಾದ ದುಃಖಕರ ಸುಖವು ತಾಮಸವಾದುದು. ಮನುಷ್ಯ ಮಾತ್ರದಿಂದ ಮಾತ್ರ ಶಾಸ್ತ್ರಕ್ಕೆ ಅನುಕೂಲ ಅಥವಾ ಪ್ರತಿಕೂಲ ಕಾರ್ಯಗಳು ನಡೆಯುವು. ಇವುಗಳಿಗೂ ಐದು ಕಾರಣಗಳು. ಕರ್ತೃ ಅಂದರೆ ಮನ, ಬೇರೆ ಬೇರೆಯ ಕರಣಗಳು ಅಂದರೆ ಯಾವುದರಿಂದ ನಡೆಯುವುದೋ ಅವು. ಶುಭವಾದುದು ಕೈಹತ್ತಿದರೆ ವಿವೇಕ, ವೈರಾಗ್ಯ, ಶಮ, ದಮ ಇವು ಕರಣಗಳಾಗುವು. ಅಶುಭವು ಕೈಹತ್ತಿದರೆ ಕಾಮ, ಕ್ರೋಧ, ರಾಗ, ದ್ವೇಷ ಮೊದಲಾದುವು ಕರಣಗಳು. ನಾನಾ ಪ್ರಕಾರವಾದ ಆಸೆ ಆಕಾಂಕ್ಷೆಗಳು ಅವು ಅನಂತವಾದವು, ಅವೆಲ್ಲವೂ ಈಡೇರದು. ಆಧಾರವುಳ್ಳಂತಹ ಇಚ್ಛೆ ಮಾತ್ರ ಪೂರ್ಣಕವಾಗುವುದು. ನಾಲ್ಕನೇ ಕಾರಣ ಆಧಾರ ಅಂದರೆ ಸಾಧನ. ಐದನೆಯದ್ದು ಹೇತು ಅಂದರೆ ದೈವ ಪ್ರಾರಬ್ಧ ಅಥವಾ ಸಂಸ್ಕಾರ. ಪ್ರತಿಯೊಂದು ಕಾರ್ಯವೂ ನಡೆಯಲು ಈ ಐದು ಕಾರಣಗಳು. ಆದರೂ ಕೈವಲ್ಯ ಸ್ವರೂಪನಾದ ಪರಮಾತ್ಮನನ್ನು ಕರ್ತೃವೆಂದೆಣಿಸುವನು ಆ ಮಂದಬುದ್ಧಿಯು ಏನೂ ಅರಿಯದವನು. ಅಂದರೆ ಪರಮಾತ್ಮನು ಮಾಡುವವನಲ್ಲ. ಹಿಂದೆಯೇ ಅವನು ಹೇಳಿರುವನು: ಅರ್ಜುನ, ನೀನು ನಿಮಿತ್ತ ಮಾತ್ರಕ್ಕೆ ನಿಂತಿದ್ದರೆ ಸಾಕು, ಎಲ್ಲ ಮಾಡುವವನು ಮುಟ್ಟುವವನು ನಾನಿರುವೆ. ಅಂದರೆ ಆತನ ಆಶಯವಾದರೂ ಏನು? ವಸ್ತುತಃ ಪ್ರಕೃತಿ ಪುರುಷರ ನಡುವೆ ಒಂದು ಆಕರ್ಷಣೆ ಇದೆ. ಪ್ರಕೃತಿಯ ಎಲ್ಲೆ ಕಟ್ಟಿನಲ್ಲಿ ವ್ಯವಹರಿಸುವವರಿಗೆ ಅವನಿಗೆ ಮಾಯೆ ಪ್ರೇರಣೆ ನೀಡುವುದು. ಪ್ರಕೃತಿಯ ಸೀಮೆಯನ್ನು ಅತಿಕ್ರಮಿಸಿ ತನ್ನ ಇಷ್ಟದ ಕೈಗೆ ಸಮರ್ಪಿಸುತ್ತಲೇ ಇಷ್ಟನು ಆತನ ಹೃದಯ ದೇಶದಲ್ಲಿ ರಥಿಯಾಗಿ ನಿಲ್ಲುವನು. ಆಗ ಆತನೇ ಮಾಡುವನು. ಅರ್ಜುನನು ಆ ಮಟ್ಟದಲ್ಲಿದ್ದನು, ಸಂಜಯನೂ ಇದ್ದನು. ಎಲ್ಲರಿಗೂ ಈ ಕಕ್ಷೆಯನ್ನು ಪ್ರವೇಶಿಸುವ ವಿಧಾನವುಂಟು. ಅದರಂತೆ ಭಗವಂತನು ಇಲ್ಲಿ ಪ್ರೇರಣೆ ಮಾಡುವನು. ಪೂರ್ಣ ಜ್ಞಾತೃವಾದ ಮಹಾಪುರುಷ, ತಿಳಿಯುವ ವಿಧಿ, ಜ್ಞೇಯನಾದ ಪರಮಾತ್ಮ, ಈ ಮೂರರ ಸಂಯೋಗದಿಂದ ಕರ್ಮದ ಪ್ರೇರಣೆಯುಂಟಾಗುವುದು. ಆದ್ದರಿಂದ ಅನುಭವಿಯಾದ ಮಹಾಪುರುಷನೊಬ್ಬನ ಸಾನ್ನಿಧ್ಯದಲ್ಲಿ ತಿಳಿಯುವ ಪ್ರಯತ್ನ ಮಾಡಬೇಕು. ವರ್ಣ ವ್ಯವಸ್ಥೆಯ ಪ್ರಶ್ನೆಯನ್ನು ನಾಲ್ಕನೇ ಬಾರಿ ಎತ್ತಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಇಂದ್ರಿಯಗಳ ದಮನ, ಮನಸ್ಸಿನ ಶಮನ, ಏಕಾಗ್ರತೆ, ಮನೋವಾಕ್ಕಾಯಗಳನ್ನು ಇಷ್ಟಕ್ಕೆ ಅನುರೂಪವಾಗಿ ತಪಿಸುವುದು, ಈಶ್ವರಿಯ ಜ್ಞಾನವನ್ನು ತುಂಬಿಕೊಳ್ಳುವುದು, ಈಶ್ವರಿಯ ನಿರ್ದೇಶದಂತೆ ನಡೆಯುವ ಯೋಗ್ಯತೆಯನ್ನು ಸಂಪಾದಿಸುವುದು ಇತ್ಯಾದಿ ಬ್ರಹ್ಮನಲ್ಲಿ ಪ್ರವೇಶ ಹೊಂದುವ ಯೋಗ್ಯತೆ, ಇವು ಬ್ರಾಹ್ಮಣ ಶ್ರೇಣಿಯ ಕರ್ಮಗಳು. ಶೌರ್ಯ, ಹಿಂದೆಗೆಯದ ಕೆಚ್ಚು, ಎಲ್ಲದರ ಮೇಲೆ ಒಡೆತನ ಮಾಡುವ ಯೋಗ್ಯತೆ, ಯಾವುದೇ ಕಾರ್ಯದಲ್ಲಿ ಮುನ್ನಗ್ಗೆ ಹೋಗುವ ಪ್ರವೃತ್ತಿ, ಇವು ಕ್ಷತ್ರಿಯ ಶ್ರೇಣಿಯ ಕರ್ಮ. ಇಂದ್ರಿಯಗಳ ಸಂರಕ್ಷಣೆ, ಆತ್ಮಿಕ ಸಂಪತ್ತಿನ ಸಂವರ್ಧನೆ, ವೈಶ್ಯಕರ್ಮ, ಪಂಚಯೇ ಶೂದ್ರಕರ್ಮ. ಶೂದ್ರನ ಅರ್ಥ ಅಲ್ಪಜ್ಞನೆಂದು. ಅಲ್ಪಜ್ಞನಾದ ಸಾಧಕನು ನಿಯತ ಕರ್ಮದ ಚಿಂತನೆಯಲ್ಲಿ 2 ಗಂಟೆಗಳ ಕಾಲ ಕುಳಿತಿದ್ದರೂ 10 ನಿಮಿಷವೂ ಸಹ ಅವನು ಸಾರ್ಥಕವಾಗಿ ಕಳೆದಿರಲಾರನು. ಶರೀರವೇನೋ ಹೆಸರಿಗೆ ಅಲ್ಲಿರುತ್ತದೆ, ಆದರೆ ಮನಸ್ಸು ಪ್ರಪಂಚವನ್ನೆಲ್ಲ ಸುತ್ತುತ್ತಿದೆ, ಗಾಳಿಯೊಂದಿಗೂ ಮಾತಾಡುತ್ತಿದೆ. ಇಂತಹ ಸಾಧಕನಿಗೆ ಒಳಿತಾಗುವುದು ಹೇಗೆ? ಅವನು ತನಗಿಂತ ಉನ್ನತ ಮಾನಸಿಕ ಸ್ಥಿತಿ ಮುಟ್ಟಿದವರನ್ನು ಸೇವಿಸಬೇಕು ಅಥವಾ ಸದ್ಗುರುವಿನ ಸೇವೆ ಮಾಡಬೇಕು. ಮೆಲ್ಲ ಮೆಲ್ಲನೆ ಅವನಲ್ಲೂ ಸಂಸ್ಕಾರಗಳು ಮೊಳೆಯುವು, ಒಳ್ಳೆಯ ದಾರಿಯನ್ನು ಹಿಡಿಯುವನು. ಆದ್ದರಿಂದ ಈ ಅಲ್ಪಜ್ಞನ ಕರ್ಮವು ಸೇವೆಯಿಂದಲೇ ಆರಂಭವಾಗುವುದು. ಕರ್ಮ ಒಂದೇ, ನಿಯತ ಕರ್ಮ, ಚಿಂತನ. ಅದನ್ನು ಮಾಡುವವನ ವಿಧ 4, ಅತ್ಯುತ್ತಮ, ಉತ್ತಮ, ಮಾಧ್ಯಮ, ಅಧಮ ಎಂದು. ಇದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರವೆಂಬ 4 ಮಟ್ಟ. ಮನುಷ್ಯನನ್ನಲ್ಲ, ಗುಣಗಳ ಮಟ್ಟವನ್ನು ಅಳೆದು ಕರ್ಮವನ್ನು 4 ಭಾಗಗಳಾಗಿ ವಿಂಗಡಿಸಲಾಯಿತು. ತತ್ವವನ್ನು ಸ್ಪಷ್ಟಪಡಿಸುತ್ತಾ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಆ ಪರಮಸ್ಥಿತಿಯ ವಿಧಿಯನ್ನು ಹೇಳುವೆ, ಅದು ಜ್ಞಾನದ ಪರಾಕಾಷ್ಠಿ. ವಿವೇಕ, ವೈರಾಗ್ಯ, ಶಮ, ದಮ, ಎಡೆಬಿಡದ ಚಿಂತನ ಮತ್ತು ಧ್ಯಾನ ಪ್ರವೃತ್ತಿ, ಬ್ರಹ್ಮದಲ್ಲಿ ಪ್ರವೇಶ ಮಾಡುವ ಎಲ್ಲಾ ಯೋಗ್ಯತೆಗಳು ಪರಿಪಕ್ವವಾದೊಡನೆ ಕಾಮ, ಕ್ರೋಧ, ರಾಗ, ದ್ವೇಷಾದಿ ಪ್ರಕೃತಿಯ ಕಡೆಗೆ ಸೆಳೆಯುವ ಪ್ರವೃತ್ತಿಗಳೆಲ್ಲವೂ ಪೂರ್ಣ ಶಾಂತವಾದೊಡನೆ ಆ ವ್ಯಕ್ತಿಯು ಆಗ ಬ್ರಹ್ಮವನ್ನು ತಿಳಿಯಲು ಯೋಗ್ಯನಾಗುವನು. ಆ ಯೋಗ್ಯತೆಯ ಹೆಸರೇ ಪರಾಭಕ್ತಿ. ಪರಾಭಕ್ತಿಯ ಮುಖಾಂತರವೇ ಆತನು ಆ ತತ್ವವನ್ನರಿಯುವನು. ತತ್ವವೇನು, ನಾನು ಯಾರು, ನನ್ನ ವಿಭೂತಿಗಳೇನು ಎಂಬುದನ್ನು ತಿಳಿಯುವನು. ಅರ್ಥಾತ್ ಪರಮಾತ್ಮನು ಅದೆಂತಿರುವನೋ ಅವ್ಯಕ್ತವೂ ಶಾಶ್ವತವೂ ಅಪರಿವರ್ತನಶೀಲವೂ ಆದ ಅದಾವ ಗುಣಧರ್ಮಗಳಿಂದ ಕೂಡಿರುವನೋ ಅದನ್ನು ಅರ್ಥ ಮಾಡಿಕೊಳ್ಳುವನು. ತಿಳಿದ ಒಡನೆಯೇ ಅವನು ನನ್ನಲ್ಲಿ ನೆಲೆಯಾಗಿ ನಿಲ್ಲುವನು. ಆದ್ದರಿಂದ ತತ್ವವೆಂದರೆ ಪರಮತತ್ವ, ಈ ಪಂಚತತ್ವಗಳಲ್ಲ ಅಥವಾ ಪಂಚವಿಂಶತಿ ತತ್ವಗಳಲ್ಲ. ಪ್ರಾಪ್ತಿಯ ನಂತರ ಆತ್ಮವು ಅದೇ ಸ್ವರೂಪದಲ್ಲಿ ನೆರೆಯೂರುವುದು, ಅದೇ ಗುಣಧರ್ಮಗಳೊಂದಿಗೆ ಕಂಡುಕೊಳ್ಳುವುದು. ಈಶ್ವರನ ನಿವಾಸದ ಬಗ್ಗೆ ವರ್ಣಿಸುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ಅರ್ಜುನ, ಈಶ್ವರನು ಸಮಸ್ತ ಭೂತಗಳ ಹೃದಯ ದೇಶದಲ್ಲಿ ನೆಲೆಸಿರುವನು. ಆದರೆ ಜನರು ಅದನ್ನು ತಿಳಿಯದೆ ಮಾಯೆಯ ಯಂತ್ರವೇರಿ ಅಂಡಲೆಯುವರು, ಆದ್ದರಿಂದ ಅರಿಯಲಾರದೆ ಹೋಗುವರು. ಆದ್ದರಿಂದ ಅರ್ಜುನ, ನೀನು ಹೃದಯ ದೇಶದಲ್ಲಿರುವ ಆ ಈಶ್ವರನ ಮೊರೆ ಹೋಗು. ಇದಕ್ಕಿಂತ ಗೋಪ್ಯವಾದ ಮತ್ತೊಂದು ರಹಸ್ಯವಿದೆ. ಎಲ್ಲಾ ಮತಧರ್ಮಗಳ ಚಿಂತೆಯನ್ನೂ ಕೈಬಿಟ್ಟು ನೀನು ನನಗೆ ಶರಣಾಗಿ ಬಾ. ಆಗ ನೀನು ನನ್ನನ್ನು ಸೇರುವೆ. ಈ ರಹಸ್ಯವನ್ನು ಅನಧಿಕಾರಿಯಾದವನಿಗೆ ಹೇಳದಿರು, ಭಕ್ತನಲ್ಲದವನಿಗೆ ಹೇಳಬೇಡ, ಭಕ್ತನಾದವನಿಗೆ ಹೇಳದೆಯೂ ಇರಬೇಡ. ಅವರೊಂದಿಗೆ ಮುಚ್ಚಿದರೆ ಆತನಿಗೂ ಒಳಿತಾಗುವುದು ಹೇಗೆ? ಕಡೆಯಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು, ನಾನು ಹೇಳುವುದೆಲ್ಲವನ್ನೂ ಚೆನ್ನಾಗಿ ತಿಳಿದೆಯಾ? ಅರ್ಥ ಮಾಡಿಕೊಂಡೆಯಾ? ನಿನ್ನ ಮೋಹವು ಈಗಲಾದರೂ ಹರಿದು ಹೋಯಿತಷ್ಟೇ. ಅರ್ಜುನನೆಂದನು, ನನ್ನ ಮೋಹವೆಲ್ಲವೂ ಈಗ ಅಳಿದು ಹೋಯಿತು, ನನ್ನ ಸ್ಮೃತಿ ನನಗುಂಟಾಗಿದೆ. ನೀವು ಏನೆಲ್ಲ ಹೇಳಿದಿರಿ ಅದೇ ಸತ್ಯ, ಈಗ ನಾನು ಅದನ್ನೇ ಮಾಡುವೆನು. ಇವರೀರ್ವರ ಸಂವಾದವನ್ನು ಚೆನ್ನಾಗಿ ಆಲಿಸಿ ಕೇಳಿದಂತಹ ಸಂಜಯನು ತನ್ನ ನಿರ್ಣಯವಿತ್ತನು. ಶ್ರೀಕೃಷ್ಣನು ಓರ್ವ ಮಹಾಯೋಗೇಶ್ವರನು, ಅರ್ಜುನನೋರ್ವ ಮಹಾತ್ಮನು. ಅವರ ಸಂವಾದವನ್ನು ಪದೇ ಪದೇ ನೆನೆದು ಆತನು ಪುಳಕಿತನಾಗುತ್ತಿರುವನು. ಆದ್ದರಿಂದ ಈ ಸಂವಾದವನ್ನು ಸ್ಮರಣೆಯಲ್ಲಿಡಬೇಕು. ಆ ಹರಿಯ ರೂಪವನ್ನು ನೆನೆದು ಸಹ ಅವನು ಮತ್ತೆ ಮತ್ತೆ ಮುದಗೊಳ್ಳುತ್ತಿರುವನು. ಆದ್ದರಿಂದ ಸ್ವರೂಪವನ್ನು ಮತ್ತೆ ಮತ್ತೆ ಸ್ಮರಿಸುತ್ತಲೇ ಇರಬೇಕು, ಧ್ಯಾನವನ್ನು ಮಾಡುತ್ತಿರಬೇಕು. ಯೋಗೇಶ್ವರನಾದ ಶ್ರೀಕೃಷ್ಣನು, ಧನುರ್ಧಾರಿಯಾದ ಪಾರ್ಥನು ಎಲ್ಲಿರುವರೋ ಅಲ್ಲಿಯೇ ಸಿರಿ ಸಂಪದಗಳು, ಅಲ್ಲಿಯೇ ವಿಶಿಷ್ಟ ವಿಭೂತಿಗಳು, ಅಲ್ಲಿಯೇ ಜಯ. ಹೀಗೆನ್ನುವುದು ಸಂಜಯನ ನಿಶ್ಚಿತ ಮತ. ಈ ಸೃಷ್ಟಿಯ ನೀತಿ ಇಂದಿರುವುದು ನಾಳೆ ಬದಲಾಗುವುದು, ಪರಮಾತ್ಮನೋರ್ವನೇ ಸ್ಥಿರ ಧ್ರುವ. ಆತನಲ್ಲಿ ಸೇರುವಂತೆ ತಿಳಿಸಿಕೊಡುವ ನೀತಿಯೂ ಧ್ರುವ ನೀತಿಯೇ ಸರಿ. ಶ್ರೀ ಕೃಷ್ಣಾರ್ಜುನರನ್ನು ದ್ವಾಪರ ಯುಗದವರೆಂದು ಭಾವಿಸಿರುವಿರಾದರೆ ಈಗ ನಿಮಗೆ ಶ್ರೀಕೃಷ್ಣನೂ ಇಲ್ಲ, ಅರ್ಜುನನೂ ಇಲ್ಲ, ಅವರಾವ ವಿಭೂತಿಗಳೂ ನಿಮಗೆ ಕೆಲಸಕ್ಕೆ ಬಾರವು. ಅಂದಾಗ ಗೀತೆಯು ನಿಮಗೆಲ್ಲರಿಗೂ ಅರ್ಥವಿಲ್ಲದ್ದು ಹಾಗಲ್ಲ. ಶ್ರೀಕೃಷ್ಣನು ಓರ್ವ ಯೋಗಿ, ಅನುರಾಗ ತುಂಬಿದ ಹೃದಯವುಳ್ಳ ಅರ್ಜುನ ತಾನೇ ಅನುರಾಗ ಮೈತಾಳಿದಂತೆ. ಇವರು ಚಿರವಾಗಿರುವರು, ಹಿಂದೆಯೂ ಇದ್ದರು, ಮುಂದೆಯೂ ಇರುವರು. ಶ್ರೀಕೃಷ್ಣನು ತನ್ನ ಪರಿಚಯವನ್ನು ಹೇಳುತ್ತಾ, ನಾನೇನೋ ಅವ್ಯಕ್ತನು, ಆದರೆ ಯಾವ ಭಾವವನ್ನು ಪಡೆದಿರುವೆನೋ ಆ ಈಶ್ವರನು ಎಲ್ಲರ ಹೃದಯದಲ್ಲಿ ನಿವಾಸಿಸುವನು. ಆತನು ಸದಾಕಾಲ ತಿಂದಿದ್ದನು, ಮುಂದೂ ಇರುವನು. ಎಲ್ಲರೂ ಅವನಿಗೆ ಶರಣು ಹೋಗಬೇಕು. ಶರಣಾಗತನಾಗುವವನೇ ಮಹಾತ್ಮ, ಅನುರಾಗಿ, ಅನುರಾಗವೇ ಅರ್ಜುನ. ಇದಕ್ಕೆ ಸ್ಥಿತಪ್ರಜ್ಞನಾದ ಓರ್ವ ಮಹಾಪುರುಷನು ಶರಣು ಹೋಗುವುದು ಅತ್ಯಂತ ಅವಶ್ಯಕ. ಏಕೆಂದರೆ ಅಲ್ಲಿಯೇ ಇದಕ್ಕೆ ಪ್ರೇರಣೆ ಇರುವುದು. ಈ ಅಧ್ಯಾಯದಲ್ಲಿ ಸನ್ಯಾಸದ ಸ್ವರೂಪವನ್ನು ಸ್ಪಷ್ಟಗೊಳಿಸಿದೆ. ಸರ್ವಸ್ವದ ನ್ಯಾಸವೇ ಸನ್ಯಾಸ ಎಂದು. ಕೇವಲ ಕಾವಿ ತೊಡುವುದು ಸನ್ಯಾಸವಲ್ಲ. ಇದರೊಂದಿಗೆ ಏಕಾಂತದ ಸೇವನೆಯನ್ನು ಮಾಡುತ್ತಾ ನಿಯತ ಕರ್ಮದಲ್ಲಿ ತನ್ನ ಶಕ್ತಿಯನ್ನರ್ಥ ಮಾಡಿಕೊಂಡು ಅಥವಾ ಸಮರ್ಪಣ ಭಾವದೊಂದಿಗೆ ಪ್ರಯತ್ನ ಮಾಡುವುದು ಅನಿವಾರ್ಯ. ಪ್ರಾಪ್ತಿಯ ನಂತರ ಸಂಪೂರ್ಣ ಕರ್ಮಗಳ ತ್ಯಾಗವೇ ಸನ್ಯಾಸ. ಅದೇ ಮೋಕ್ಷಕ್ಕೂ ಪರ್ಯಾಯ. ಇದು ಸನ್ಯಾಸದ ಪರಾಕಾಷ್ಠಿ. ಆದ್ದರಿಂದ
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸನ್ಯಾಸಯೋಗೋ ನಾಮ ಅಷ್ಟಾದಶೋಧ್ಯಾಯಃ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀಕೃಷ್ಣಾರ್ಜುನ ಸಂವಾದದಲ್ಲಿ
ಸನ್ಯಾಸಯೋಗವೆಂಬ 18ನೇ ಅಧ್ಯಾಯವು ಪೂರ್ಣವಾಗಿದೆ.
ಇತಿ ಶ್ರೀಮತ್ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥಗೀತಾ ಭಾಷ್ಯೆ
ಸನ್ಯಾಸಯೋಗೋ ನಾಮ ಅಷ್ಟಾದಶೋಧ್ಯಾಯ.
ಈ ರೀತಿ ಶ್ರೀಮತ್ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ
ಸನ್ಯಾಸಯೋಗೋ ಎಂಬ 18ನೇ ಅಧ್ಯಾಯವು ಪೂರ್ಣವಾಗಿದೆ.
ಹರಿ ಓಂ ತತ್ಸತ್.